ಆತ್ಮ ಅಂತ ಕರೀತಾರೆ, ದೇಹಕ್ಕೂ ಆತ್ಮ ಅಂತ ಕರೀತಾರೆ. ಆದ್ರೆ ಬರೀ ಆತ್ಮ ಅಂತ ಕರೆದ್ರೆ, ವಿಶೇಷಣ ಹಾಕದೆ ಕರೆದ್ರೆ ಭಗವಂತನಿಗೆ ಅಂತ ಅರ್ಥ. ಸೂತ್ರ ಅಂದ್ರೆ ಬ್ರಹ್ಮಸೂತ್ರ ಹೇಗೋ, ಆತ್ಮ ಅಂದ್ರೆ ಹಾಗೆ ಭಗವಂತನೇ ಆತ್ಮ. ಆತ್ಮೈತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಓಂ. ಇದು ಅಧ್ಯಾತ್ಮ ಅಂದ್ರೆ ಹಾಗೆ ದೇವರಿಗೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ರೆ ಅಧ್ಯಾತ್ಮ. ದೇವರನ್ನು ಬಿಟ್ಟು ತಿಳ್ಕೊಂಡ್ರೆ ಅಧ್ಯಾತ್ಮ ಅಲ್ಲ. ಯಾವ ನಾಸ್ತಿಕವತ್ತೋ ಅಧ್ಯಾತ್ಮ ಅಲ್ಲ. ಆತ್ಮನ ಒಪ್ಪವಿಲ್ಲ, ಆತ್ಮನನ್ನು ಒಪ್ಪದವರಿಗೆ ಅಧ್ಯಾತ್ಮ ಅಂದ್ರೆ ಅರ್ಥ ಇಲ್ಲ. ಇವತ್ತು ಭೌತಿಕ ಭೌತಿಕ ಜಗತ್ತು ಅಧ್ಯಾತ್ಮ ಜಗತ್ತು ಅರ್ಥ ಆಗುತ್ತೆ. ಈಗ ಇದು ಸ್ಪಿರಿಚುವಲ್, ಅದು ಮೆಟೀರಿಯಲ್. ಯಾವುದನ್ನ ಬರೀ ಜಡ ಪದಾರ್ಥಗಳನ್ನಷ್ಟೇ ಕಾಂಡಕ್ಕೆ ಹೋಗ್ತಾರೆ, ಅದಿಷ್ಟು ಮೆಟೀರಿಯಲ್, ಇಷ್ಟು ಪ್ರಪಂಚ. ಯಾವಾಗ ದೇವರನ್ನ ಜೀವನನ್ನ ಅರ್ಥ ಮಾಡ್ಕೋತಾರೆ ಅದು ಅಧ್ಯಾತ್ಮ ಪ್ರಪಂಚ. ಸ್ಪಿರಿಚುವಲ್ ವರ್ಲ್ಡ್ ಅಂದ್ರೆ ಅದು ಸ್ಪಿರಿಚುವಲ್ ವರ್ಲ್ಡ್. ಆಶ್ಚರ್ಯ ಅಂದ್ರೆ ಸ್ಪಿರಿಚ್ ಕಾಣೋದೇ ಇಲ್ಲ ನಮಗೆ. ಮೆಟೀರಿಯಲ್ ಮ್ಯಾಟರ್ ಕಾಣಿಸ್ತಾ ಇದೆ, ಸ್ಪಿರಿಟ್ ಕಾಣೋದಿಲ್ಲ. ಮ್ಯಾಟರ್ ಕಾಣಿಸ್ತಾ ಇದೆ, ಸ್ಪಿರಿಟ್ ಕಾಣೋದಿಲ್ಲ. ದೇವ್ರ ಜೀವರುದ್ರ ತೋರಿಸಿ, ದೇವರುದ್ರ ತೋರಿಸಿ ಅಂತಾರಲ್ಲ, ಹಾಗೆ ಗಾಳಿ ತೋರಿಸಿ ಅಂದ್ರೆ ಹೇಗೋ ಹಾಕಿ. ಗಾಳಿ ತೋರಿಸಿ, ಗಾಳಿ ತೋರ್ಸಕ್ ಬರುತ್ತಾ? ಅದು ಎಕ್ಸ್ಪೀರಿಯನ್ಸ್ ಮಾಡಕ್ ಬರುತ್ತೆ, ತೋರ್ಸಕ್ ಬರೋದಿಲ್ಲ. ಅದೇ ರೀತಿ ದೇವರು ತೋರ್ಸಕ್ ಬರೋದಿಲ್ಲ, ಆದ್ರೆ ಇದ್ದಾನಂತ ಪ್ರತಿ ಹಂತದಲ್ಲೂ ಗೊತ್ತಾಗುತ್ತೆ. ಕರೆಂಟ್ ತೋರಿಸಿ ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಕರೆಂಟ್ ತೋರಿಸಿ ಅಂದ್ರೆ ಅರ್ಥ ಏನು? ದೀಪ ತೋರಿಸ್ಬೋದು, ದೀಪ ಕರೆಂಟ್ ಅಲ್ಲ. ಫ್ಯಾನ್ ತೋರಿಸ್ಬೋದು, ಫ್ಯಾನ್ ಕರೆಂಟ್ ಅಲ್ಲ. ಆದರೆ ಕರೆಂಟ್ ಕಾಣದವರ ಕರೆಂಟ್ ಫ್ಯಾನ್ ತಿಳಿಸುತ್ತೆ, ಕಾಣದವರ ಕರೆಂಟ್ ಬೆಳಕು ಕೊಡುತ್ತೆ, ಕಾಣದವರ ಭಗವಂತ ಜಗತ್ತನ್ನು ಕಾಪಾಡುತ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮ ಎದುರಿಗೇನೆ ಏನು ಕಾಣುತ್ತೆ ಅನ್ನೋ ಪ್ರಶ್ನೆ ಕೇಳೋದು ನೋಡಿದ್ರೆ ಒಂದು, ಆದ್ರೆ ಫಾಲೋ ಮಾಡೋದಾದ್ರೆ ವಿರುದ್ಧವಾದದ್ದನ್ನೇ. ಏನಾವ್ ನಂಬ್ತಾ ಪ್ರಶ್ನೆ ಕೇಳ್ತಿದ್ದೆ ಅದು ಫಾಲೋ ಮಾಡ್ತಿದ್ದಾನೆ, ಅದು ಹೆಚ್ಚಳ ಕಷ್ಟನೇ ಇಲ್ಲ. ದೇವನ್ ಎಂದೂ ಕೂಡ ದೇವರಾತ ಕಾಣೋದಿಲ್ಲ ಅಂತ ಕೇಳಬೇಡಿ. ಜೀವನೇ ಫಸ್ಟ್ ಕಾಣೋದಿಲ್ಲ, ಜೀವನೇ ಕಾಣದೆ ಹೋದ್ರೆ ದೇವರ ಕಾಣ್ತಾನೆ. ಅಲ್ಲಿ ಇವರೆಲ್ಲ ಕಾಣ್ತಾರೆ ಅಂದ್ರೆ ಜೀವನ ದೇಹಗಳಷ್ಟೇ ಅವೆಲ್ಲ ಕೂಡ. ದೇಹದ ಒಳಗೆ ಜೀವ ಇರೋದು, ದೇಹದ ಒಳಗೆ ಜೀವ ಇದ್ದ, ಆ ಜೀವಗಳು ಭಗವಂತ ಇದ್ದ ಅಂತ ತಿಳ್ಕೊಂಡ್ರೆ ಯಾವುದು ಕಣ್ಣಿ ಕಾಣುತ್ತೋ ಅದು ದೇವರಲ್ಲ ಅಂತ ಹೇಳ್ಕೊಂಡ್ರೆ ಆಯ್ತು. ಎಷ್ಟೋ ಜನ ಭಗವಂತ ಅಂತ ಕರಗುತ್ತಾರಲ್ಲ, ನಮ್ಮ ಕಣ್ಣಿಗೆ ಕಾಣ್ತಾರಲ್ಲ, ಸೊ ದೇವರಲ್ಲ ಅಂತ ಅರ್ಥ. ಅದಕ್ಕೆ ಈ ದೆವ್ವಗಳೇ ಕಾಣದಲ್ಲ ದೇವರೇ ಕಾಣ್ತಾನೆ. ಯೋಚನೆ ಮಾಡಿ, ದೆವ್ವಗಳಿಗೂ ಅಶರೀರ ಅಲ್ಲ, ದೆವ್ವಗಳಿಗೂ ಅಪ್ರಾಕೃತ ಶರೀರ ಅಲ್ಲ, ಅದು ವಿಭಿನ್ನವಾದ ಪ್ರಾಕೃತ ಶರೀರ ಅಷ್ಟೇ. ವಿಭಿನ್ನ ಪ್ರಾಕೃತ ಶರೀರನೇ ಕಾಣದೆ ಹೋದಾಗ ಅಪ್ರಾಕೃತ ಶರೀರದ ಭಗವಂತ ಹಾಗೆ ಕಾಣಿಸ್ತಾನೆ. ಇದ ಅರ್ಥ ಮಾಡಿಕೊಂಡ್ರೆ ದೇವರು ಕಾಣೋದಿಲ್ಲ. ವಾಲ್ಮೀಕಿಗಳಂಥವರೇ ದೇವ್ರ ಬಗ್ಗೆ ತಿಳ್ಕೋಬೇಕಾಯ್ತು ಅಂದ್ರೆ ನಾವಿನ್ನ ಕಣ್ಣಲ್ಲಿ ಕಾಣೋ ವಿಚಾರ ಬರಲಿಲ್ಲ. ರಾಮಾಯಣ ಎಲ್ಲ ನಾರದರು ಹೇಳಿದರು, ವಿಸ್ತಾರವಾಗಿ ಕೇಳಿಸಿಕೊಂಡ್ರು. ಅದೇ ಗುಂಗು ಅವರು ತಲೆ ಕೂತ್ಕೊಂಡಿತು. ನಾನು ವಾಲ್ಮೀಕಿಗಳ ಮನೆಯಲ್ಲಿ ನಾರದರ ಮಾತೆಲ್ಲ ಹಾಗೆ ಕೂತ್ಕೊಂಡಿತು. ಇದು ಮನನಕ್ಕೆ ಹೋಯ್ತದೆ, ಶ್ರವಣ ಆಯ್ತು, ಮನನ. ಎದ್ರೆ ಕೂತ್ರೆ ರಾಮ ರಾಮ ಅಂತ ಅಂತ ಸ್ನಾನಕ್ಕೆ ಹೊರಟ್ರಂತೆ ವಾಲ್ಮೀಕಿಗಳು. ಸ್ನಾನಕ್ಕೆ ಅಂತ ಹೊರಟ್ರು. ಪ್ರತಿನಿತ್ಯದ ಸ್ನಾನ ಗಂಗಾ ನದಿಯಲ್ಲಿ ಮಾಡ್ತಾ ಇದ್ರು. ಗಂಗಾ ಸ್ಮರಣೆಯೇ ಪುಣ್ಯಕರ, ಗಂಗಾ ಸ್ನಾನತ್ವನು ಮಹಾಪುಣ್ಯಕರ. ದಿವಸ ಅಲ್ಲಿ ಹೋಗ್ತಾ ಇದ್ರು, ಅಲ್ಲಿ ಅವತ್ತು ಹೊರಟ್ರು. ಅದೇ ಗುಂಗ್ನ ರಾಮಾಯಣ ಗುಂಗ್ನಲ್ಲೇ ಇದ್ದಾರೆ ಅವರು. ದಾರಿಯಲ್ಲಿ ತಮಸಾ ನದಿ ಕಾಣಿಸ್ತು. ತಕ್ಷಣ ಯೋಚನೆ ಮಾಡಿದರು ಶಿಷ್ಯ ಭರದ್ವಾಜ ಅಂತ ಮುನಿ ಒಬ್ಬ ಶಿಷ್ಯ, ಆ ಶಿಷ್ಯನ ಕರೆದು ಹೇಳುತ್ತಾರೆ, ನೋಡು ಭರದ್ವಾಜ, ಅಗರ್ದಮ ವಿಧಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ವನೋ ಯಥ. ಅಕರ್ದಮ ವಿಧಂ ತೀರ್ಥಂ ಭರದ್ವಾಜ ನಿಶಾಮಯ. ಭರದ್ವಾಜ, ಈ ತೀರ್ಥ ನೋಡು ಹೇಗಿದೆ. ಇಷ್ಟೊತ್ತು ಕೂಡ ರಾಮಾಯಣ ತೀರ್ಥ ಕೇಳಿದ್ದಾರೆ. ರಾಮಾಯಣ ತೀರ್ಥ, ತೀರ್ಥ ಅಂದ್ರೆ ಶಾಸ್ತ್ರ, ಅದು ನೋಡ್ತಾ ಇದ್ದಾರೆ. ಭಾರತನ ಕರೀತಾರೆ, ಸ್ನಾತವ್ಯಂ ಭಾರತೀಯ ತೀರ್ಥೆ, ಮಹಾಭಾರತದ ವಾಕ್ಯ. ರಾಮಾಯಣನೇ ತೀರ್ಥನೇ. ಅದಕ್ಕೆ ನೋಡು ಹೇಗಿದೆ ತೀರ್ಥ ಇದು. ರಾಮನ ಕಥೆ ಕೇಳಿದ್ದಾರಲ್ಲ, ಇದರ ವೈಶಿಷ್ಟ್ಯ ಏನು ಗೊತ್ತಾ? ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ, ಎಷ್ಟು ಸುಂದರವಾಗಿದೆ. ಅದಕ್ಕೆ ರಾಮಾಯಣ ಅಂದ್ರೆ ಇನ್ನೊಂದರ್ಥ, ಮನೋಹರವಾದದ್ದು ಅಂತ ಅರ್ಥ. ರಮಣೀಯವಾದದ್ದು ರಾಮಾಯಣ, ಯಾವುದು ರಮಣೀಯವೋ ಅದು ರಾಮಾಯಣ. ಎಷ್ಟು ಚೆನ್ನಾಗಿದೆ ನೋಡಿ, ರಮಣೀಯಂ, ಎಷ್ಟು ರಮಣೀಯವಾದ ತೀರ್ಥ ಇದು. ಪ್ರಸನ್ನಾಂಬು, ರಾಮದೇವರ ಪ್ರಸನ್ನತೆ ವಿಶ್ವವಿಖ್ಯಾತವಾದದ್ದು. ರಾಮದೇವರ ಮುಖನ ಪ್ರಸನ್ನವಾದ ಮುಖ. ರಾಮದೇವರು ನೋಡ್ತಿ ಯಾವಾಗಲೂ ಸ್ಮಿತಪೂರ್ವಾಭಿಭಾಷೀಚ, ಮಂದಹಾಸದ ಮುಖ ರಾಮದೇವರದ್ದು. ಸ್ಮಿತಪೂರ್ವಂ ಹಿ ಭಾಷತೆ, ಮೃದುಪೂರ್ವಂ ಹಿ ಭಾಷತೆ, ಪೂರ್ವಭಾಷೀಚ ರಾಘವ. ಎಷ್ಟೊಳ್ಳೆ ಮಾಡ್ತಾರೋ ಆ ರಾಮದೇವರಲ್ಲಿ ಮಲ್ಲ ಕಾಣತಕ್ಕಂತಹ, ನೋಡ್ಲಿಕ್ಕೆ ಕಾಣತಕ್ಕಂತಹ ಗುಣ, ಅತ್ಯಂತ ಆನಂದಪೂರ್ಣವಾದ ಮುಖ, ಅದು ಭಗವಂತನ ಲಕ್ಷಣ. ರಮಣೀಯಂ ಪ್ರಸನ್ನಾಂಬು, ಪ್ರಸನ್ನ ಮುಖದ ಭಗವಂತ, ಪ್ರಸನ್ನವಾದ ತೀರ್ಥ. ತೀರ್ಥ ಪ್ರಸನ್ನವಾಗೋದು ಅಂದ್ರೆ ಏನು? ನಾವು ಮಳೆಗಾಲದಲ್ಲಿ ನೋಡ್ತೇವೆ ಎಲ್ಲ ಒಂದ ನೀರು ಬರ್ತಾ ಇರುತ್ತೆ, ಮಣ್ಣು ಬೆರೆತು ಬಿಡುತ್ತೆ. ಅದೇ ಶರದ್ ಋತುವಿನಲ್ಲಿ ಚಂದ್ರ ಸ್ವಷ್ಟು ಮೇಲಿದ್ದಾನೆ ಕೆಳಗಿದ್ದಾನೆ, ಕನ್ಫ್ಯೂಷನ್ ಆಗ ಕಾಣಿಸ್ತಾರೆ. ಅದು ಅತ್ಯಂತ ಪ್ರಸನ್ನವಾದದ್ದು. ಪ್ರಸನ್ನಾಂಬು, ಅಂಬು ಅಂದ್ರೆ ನೀರು, ಪ್ರಸನ್ನವಾದ ನೀರು, ರಮಣೀಯವಾದ ನೀರು ಹೊಂದಿದೆ ತೀರ್ಥ. ಅಕರ್ದಬುಧಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು
ಸನ್ಮನುಷ್ಯ ಮನೋಯಥ, ಒಳ್ಳೆ ದೃಷ್ಟಾಂತ. ಈ ನೀರು ಹೇಗಿದೆ ಅಂದರೆ ಸತ್ಪುರುಷ ಮನಸ್ಸಿದ್ದಾಗಿದೆ ಅಂತ ಹೇಳ್ತಾರೆ. ಸತ್ಪುರುಷ ಮನಸ್ಸು ನಿರ್ಮಲವಾದ ಮನಸ್ಸು, ತಿಳಿಯಾದ ಮನಸ್ಸು, ಗೊಂದಲವೇ ಇಲ್ಲ. ಅದಕ್ಕೋಸ್ಕರ ಸತ್ಪುರುಷ ಮನಸ್ಸಿದ್ದಾಗಿದೆ, ರಾಮನ ಚಿಂತನೆಯ ಫಲ ಇದು. ಒಂದು ಗುಣವನ್ನು ಕೇಳಿದವರಿಗೆ ತಮಸಾ ನದಿಯಲ್ಲಿ ಅದ್ಭುತವಾದ ಗುಣವನ್ನು ಕಾಣುತ್ತಾರೆ, ತೀರ್ಮಾನ ಮಾಡ್ತಾರೆ. ಭರದ್ವಾಜ, ಇವತ್ತು ನನಗೆ ಗಂಗಾಸ್ಥಾನಕ್ಕೆ ಹೋಗೋದಿಲ್ಲ, ಇದಮೇವ ಅವಗಾಹಿಷ್ಯೆ ತಮಸಾ ತೀರ್ಥಮುತ್ತಮಂ, ಈ ತಮಸಾ ತೀರ್ಥದಲ್ಲೇ ಸ್ನಾನ ಮಾಡಿಬಿಡ್ತೇನೆ ಇವತ್ತು ಅಂತ ಸಂಕಲ್ಪ ಮಾಡಿದ್ರು. ರಾಮ ಇನ್ನ ಅರ್ಥ ಏನು ಗೊತ್ತಾ, ರಾಮಾಯಣ ಕೇಳಿಬಿಟ್ಟಿದ್ದಾರೆ, ಯಾವ ಗಂಗಾಸ್ಥಾನಕ್ಕಿಂತ ದೊಡ್ಡದದು ಈ ತೀರ್ಥ ಸಾಕು ಅಂತ ಅರ್ಥ. ಗಂಗಾಸ್ಥಾನಕ್ಕಿಂತ ದೊಡ್ಡದು ಭಗವಂತನ ಸ್ಮರಣೆಯೇ ಗಂಗಾ ತೀರ್ಥಕ್ಕಿಂತ ದೊಡ್ಡದು. ಅಂದಮೇಲೆ ಕೇಳಿ ಆಗಿದೆ ರಾಮಾಯಣವನ್ನ, ಅದೆಲ್ಲ ಇಲ್ಲಿ ಚಿಂತನೆ ಮಾಡ್ತೇವೆ. ಅನುಸಂಧಾನ ಇದ್ದಾಗ ಸಾಮಾನ್ಯ ನೀರು ತೀರ್ಥ, ಅನುಸಂಧಾನವಿಲ್ಲದೆ ಹೋದಾಗ ಗಂಗಾ ನದಿಯೂ ತೀರ್ಥ ಅಲ್ಲ. ನೆನಪಿರಬೇಕು, ಗಂಗಾ ನದಿನೂ ತೀರ್ಥ ಅಲ್ಲ, ಅನುಸಂಧಾನನೇ ಗೊತ್ತಿಲ್ಲ ಅವನಿಗೆ. ಎಷ್ಟೋದಲ್ಲಿ ಹಿಡ್ಕೊಂಡಿರ್ತಾರೆ ಗಂಗಾ ತೀರದಲ್ಲಿ, ಅದು ನೋಡ್ತಾ ಅಸಹ ಪಟ್ಟ ಹೋದಾಗ ಸಿಗ್ತಾರೆ. ಅದನ್ನು ನೋಡಿದ್ರೆ ಅದು ಬಾಟ್ಲಿಗಳು ಭಾರಿ ಪ್ಯೂರವರಿಗೆ, ಬಿಸಿಲರಿ ಇರ್ತದಲ್ಲ ಬಾಟ್ಲಿದ್ರೆ ಭಾರಿ ಪ್ಯೂರು. ಗಂಗಾ ನದಿ ಅಸಹ್ಯ ಅಂದ್ರೆ ಅವರಿಗೆ ಅನುಸಂಧಾನನೇ ಇಲ್ಲ. ಆದ ಅನುಸಂಧಾನ ಇದ್ದವರು ತಮಸಾ ನದಿ ಗಂಗಾ ನದಿಗಿಂತ ಮಿಗಿಲು, ಇಲ್ಲೇ ಸ್ನಾನ ಮಾಡ್ತೇನೆ. ಆಗ ಒಳಕಲವನ್ನು ಕೊಡು ಅಂತ ಹೇಳಿದರು. ಆಗ ಶಿಷ್ಯ ಕೊಳ್ಳಕ್ಕೆ ಬಂದ, ಅವರಿಗಿನ್ನೂ ಸ್ನಾನ ಮಾಡಕ್ಕೆ ಮನಸ್ಸು ಹೋಗ್ತಾ ಇಲ್ಲ. ಅದೇ ರಾಮನ ಕಥೆಯ ಗುಂಡಲ್ಲೇ ಇದ್ದಾರೆ. ಅದಕ್ಕೆ ನಮ್ಮ ಶಾಸ್ತ್ರ ಹೇಳುತ್ತದೆ, ಸ್ನಾನ ಮಾಡಿರೋ ದಾನತೀರ್ಥದಲ್ಲಿ. ದಾನತೀರ್ಥ ದೊಡ್ಡ ತೀರ್ಥ, ಎಷ್ಟು ನೀವು ಎಂಥ ಸ್ನಾನ ಮಾಡಿದರೂ ಕೂಡ ದೇಹಕ್ಕೆ ಪಾವಿತ್ರ ಬರ್ತದೆ ಹೊರತು ಮನಸ್ಸಿಗಲ್ಲ. ಮನಸ್ಸು ತೊಳೆಯಲಿಕ್ಕೆ ಯಾವ ನೀರು ಇಲ್ಲ, ಅದಕ್ಕೆ ತ್ಯಾರ ಶಾಸ್ತ್ರವೊಂದೇ ಅದಕ್ಕಿರೋದು. ಶಾಸ್ತ್ರ ಕೇಳಿದಾಗ ಮನಸ್ಸಿನ ನೈರ್ಮಲ್ಯ ಬರ್ತದಲ್ಲ, ಅದು ಕಷ್ಟ. ಈ ಕಥೆ ಕಾದಂಬರಿ ಓದಿ ಖುಷಿ ಅನಿಸ್ತದೆ, ನೋಡಬೇಕಾದ್ರೆ ಮುಗಿದ ಮೇಲೆ ಒಂಥರ ಡಲ್ ಅನಿಸ್ತದೆ, ಆಮೇಲೆ ಮುಗಿದ ಮೇಲೆ ಉದ್ಯೋಗ ಬರ್ತದೆ. ಶಾಸ್ತ್ರ ಓದಿದ ಉಲ್ಲಾಸ ಬರ್ತದೆ, ಇದು ಡಿಫರೆನ್ಸ್. ಉದ್ಯೋಗ ಬಂದರೆ ಅದು ಯಶಸ್ಸಲ್ಲ. ಎಷ್ಟು ಸಿ ನೋಡ್ತಾ ಇರ್ತಾರೆ, ಮೊದಲು ಟೆನ್ಷನ್, ಏನು ಮುಗುದಿಲ್ಲ ಮುಗುದಿಲ್ಲ ಟೆನ್ಷನ್, ಮುಗಿದ್ರೆ ಮುಗಿತಲ್ಲ ಅಂತ ಟೆನ್ಷನ್, ಮತ್ತೆ ಅವರಿಗೆ ಮುಗಿದ ಹೋಗುತ್ತಲ್ಲ ಅಂತ ಟೆನ್ಷನ್, ಮುಗಿತಿಲ್ಲ ಅಂತ ಟೆನ್ಷನ್. ಇದು ಲೌಕಿಕ, ಶಾಸ್ತ್ರ ಆಗಲ್ಲ. ಶೋಕಾರ್ಥಂ ಶೋಕಪಾದಮ್ಮ, ಪ್ರತಿ ಭಾಗ ಎಷ್ಟು ಕೇಳಿದ್ರು ಚೆನ್ನಾಗಿರ್ತದೆ, ಮುಗಿದ್ಮೇಲೆ ಮತ್ತೆ ಮಂಗಳ. ಪುಣ್ಯ ತೀರಿಸಿದ್ರೆ ಮಂಗಳ ಮಾಡೋ ಅಭ್ಯಾಸ ಇತ್ತಿಲ್ಲ, ಅದನ್ನು ಸಂತೋಷ ಪಡಬೇಕಷ್ಟೇ. ಅದಕ್ಕೆ ಒಂದು ಇಟ್ಟಿದ್ರೆ ಪದ್ಧತಿ ಆಗಿರೋದು. ಇನ್ನು ಆ ಮಟ್ಟಿಗೆ ಜನ ಹೋಗಿಲ್ಲ, ಯಾತಕ್ಕೆ ಮಂಗಳ ಮಾಡ್ತಾ, ಮನಸ್ಸಿಗೆ ಹರ್ಷ ಆಗಿದೆ ಅಂತ ಅರ್ಥ. ಮನಸ್ಸಿಗೆ ಹರ್ಷವಾದಾಗ ಮಂಗಳವನ್ನು ಸೂಚನೆ ಮಾಡ್ತಾರೆ. ಅದಕ್ಕೇ ಆ ತೀರ್ಥದ ಗುಂಗಿನಲ್ಲಿ ಗಂಗಾ ನದಿನೂ ಬಿಟ್ಟರು, ತಮಸಾರಿ ಸ್ಥಾನಕ್ಕೂ ಇನ್ನೂ ಹೊರಟಿಲ್ಲ, ಅಲ್ಲೇ ಓಡಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ದೇವರ ಮೇಲೆ ಕಾಣ್ತಾ ಇದೆ ಅವರಿಗೆ. ಆ ಸಮಯದಲ್ಲಿ ಒಂದು ದೃಶ್ಯ ಕಾಣಿಸ್ತು, ಒಂದು ಕ್ರೌಂಚ ಮಿಥುನ, ಕ್ರೌಂಚ ಪಕ್ಷಿಗಳ ಜೋಡಿ, ಹೆಣ್ಣು ಗಂಡು ಹಾರಾಡ್ತಾ ಇದೆ ಆಕಾಶದಲ್ಲಿ. ಅದನ್ನು ನೋಡ್ತಾ ನೋಡ್ತಾ ಆಗ ತಲ್ಲಿನ ಆಗಿಬಿಡ್ತಾರೆ, ಪಕ್ಷಿ ನೋಡಿಲ್ವಾ ಅವರು, ಇದ್ದಿದ್ದೇ ಆಶ್ರಮದೊಳಗೆ ಎಲ್ಲ ನೋಡಿದವರೆ. ಅದು ರಾಮನ ಕಥೆ ನೋಡಿದಾಗ ನೋಡೋ ದೃಷ್ಟಿ ಬೇರೆ ಆಗಿತ್ತು ಅವರಿಗೆ. ರಾಮನ ಕಥೆ ಕೇಳಿ ಬಂದಿದ್ರಿಂದ ಆ ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಹೆಣ್ಣು ರಾಮಸೀತೆಯರು ಕಂಡ ಕಾಣ್ತಾ ಇದೆ, ರಾಮಸೀತೆಯನ್ನು ಕಂಡ ಕಾಣ್ತಾರೆ. ಆಗ ನಾವು ದೇವರ ಕಥೆ ಕೇಳಿದರೆ ಎಲ್ಲಾ ಕಡೆ ದೇವರು ಕಾಣಿಸ್ತಾನೆ, ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು ಎಂಬ ನಿದರ್ಶನ ಆಯಿತು. ಹಾಗೆ ಆನಂದ ಪಡ್ತಾ ಇದ್ದಾರೆ ಕವಿಂಚ ಪಕ್ಷಿಗಳ ಜೋಡಿ, ಆನಂದ ಪಡುತ್ತಿದ್ದಾರೆ. ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಪ್ರಸಂಗ ನಡೆದೋಯಿತು. ಒಬ್ಬ ಬೇಡ ಬಂದ, ನೋಡಿದ ಆ ಗಂಡು ಪಕ್ಷಿ ಬಾಣ ಹೊಡೆದ, ತಕ್ಷಣ ಬಿತ್ತು ಕೆಳಗೆ ಒದ್ದಾಡ್ತಾ ಇದೆ. ನೋಡಿದ್ದು ಹೆಣ್ಣು ಪಕ್ಷಿ ನೋಡುತ್ತೆ ಅಂತ ತಪ್ಪಂತ ಅದು ಬೀಳುತ್ತೆ, ದುಃಖದಿಂದ ಬಿದ್ದು ಬಿಟ್ಟು ಹೊರಳಾಡ್ತಾ ಇದೆ, ತುಂಬಾ ದುಃಖ ಪಡ್ತಾ ಇದೆ. ಅದು ಸತ್ತೋಗ್ತಾ ಇದೆ ಗಂಡು ಪಕ್ಷಿ, ಅದನ್ನ ನೋಡಿ ಒದ್ದಾಡ್ತಾ ಇದೆ. ಆ ದೃಶ್ಯವನ್ನು ನೋಡ್ತಾ ಇದ್ದಾರೆ ವಾಲ್ಮೀಕಿಗಳು. ಆ ಹೇಳ್ತಾರೆ, ಮುನೇಹೇ ಕರುಣಾತ್ಮನಃ ತಸ್ಯ ಕಾರುಣ್ಯಂ, ಮುನೇರ್ ಮಹಾತ್ಮನಸ್ತಸ್ಯ ಕಾರುಣ್ಯಂ ಸಮಪದ್ಯತ. ಅವರಿಗೆ ಕಾರುಣ್ಯ ಬಂತು. ಅದರ ಸ್ಥಿತಿ ನೋಡಿದ್ರು, ಪಾಪ ಗಂಡನ್ ಕಳ್ಕೊಂಡಿದೆ, ಹೆಣ್ಣು ಪಕ್ಷಿ ಅಳ್ತಾ ಇದೆ, ಭಾರಿ ಕೋಪ ಬಂತು ಅವರಿಗೆ. ಆ ಸ್ಥಿತಿಯಲ್ಲಿ ಒಂದು ಮಾತು ಹೊರಬರತ್ ಬಾಯಿಂದ ಅವರಿಗೆ, ಅಲ್ಲಿ ಸತ್ತಿದ್ದು ಪಕ್ಷಿ, ಅಳುತ್ತಿರೋದು ಹೆಣ್ಣು ಪಕ್ಷಿ. ಇವತ್ತು ಮನುಷ್ಯ ಸತ್ರೆ ಮನುಷ್ಯ ಕ್ಯಾರೆ ಅನ್ನೋದಿಲ್ಲ, ಯಾರತ್ರೂ ಮನುಷ್ಯ ಯೋಚನೆ ಮಾಡೋದಿಲ್ಲ, ಪಕ್ಷಿ ಅಳತ್ರ ಯೋಚನೆ ಮಾಡ್ತಿದ್ದಾರೆ ಪುಣ್ಯಾತ್ಮರು. ನೋಡ್ತಾರೆ, ಮಾ ನಿಷಾದ ಪ್ರತಿಷ್ಠಾಂ ತ್ವ ಮಗಮಃ ಶಾಶ್ವತಿ ಸಮಾಹ ಯಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಇದವರ ಬಾಯಿಂದ ಬಂತು. ಮಾ ನಿಷಾದ ಪ್ರತಿಷ್ಠಾಂ ತ್ವ ಅಗಮಃ ಶಾಶ್ವತೀಹಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಎಂಥ ಶಾಪ ಕೊಡ್ತಾರೆ ಗೊತ್ತಾ, ನೀನು ಈ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಕಾಮಮೋಹಿತವಾದ ಗಂಡು ಪಕ್ಷಿಯನ್ನು ಕೊಂದಿದ್ದೆ, ಆದ್ದರಿಂದ ನಿನಗೆ ಎಂದೆಂದೂ ಸುಖ ಆಗಬಾರದು. ಶಾಪ ಕೊಡ್ತಾರೆ, ಎಂದೆಂದೂ ಸುಖ ಆಗಬಾರದು. ಪ್ರತಿಷ್ಠಾಂತಂ ಮಗಮಃ ಮಾ, ಎಲ್ಲಿವರೆಗೂ ಶಾಶ್ವತಿ ಸಮಾಹ, ನಿತ್ಯ ನರಕದ ಕಾನ್ಸೆಪ್ಟ್ ಇದೆ. ಅಂಧಂತಮ ಪ್ರವೇಶಂತಿ ಅವಿದ್ಯಾ ಉಪಾಸತೆ ಏಕೇಚ ಆತ್ಮಹನೋ ಜನಾಹ. ಇವತ್ತು ನೀ ದೊಡ್ಡ ತಪ್ಪು ಮಾಡಿದ್ದಿ, ಅಂಧಂತಮಸ್ಸಾಗಿ. ಇವತ್ತು ಗೋಹತ್ಯೆ ಮಾಡಿದವರಿಗೆ ಇಂತಿ ಭಯ ಜನಗಳಿಲ್ಲ, ತಂದೆ ತಾಯಿ ಬಿಟ್ಟವರಿಗೆ ಭಯ ಜನಗಳಿಲ್ಲ, ಆ ಪಕ್ಷಿ ಹೊಡೆದ್ರೆ ಬೈತಾರೆ. ಈ ಕಥೆ ಕೇಳಿದ್ಮೇಲೆ ಮನುಷ್ಯನ ಜೀವನದಲ್ಲಿ ಒಂದು ಹೊಸ ದೃಷ್ಟಿಕೋನ ಬರಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ ಕಥೆ. ಎಂಥ ಅನ್ಯಾಯ ಮಾಡಿದ್ದೀಯಲ್ಲ ನೀನೀಗ, ಆ ಪಕ್ಷಿಯನ್ನು ಕೊಂದುಬಿಟ್ಟಿದ್ದೀಯಾ, ನಿನಗೆ ಶಾಶ್ವತವಾದ ಶಿಕ್ಷೆಯಾಗಬೇಕು ಅಂತ ಹೇಳ್ತಾರೆ. ಈಗ ಅವರ ಶಾಪ ಕೊಡದ ಕಾರಣ ಏನಂತ ಗೊತ್ತಾಗ್ತದೆ. ಬರೀ ಒಂದು ಗಂಡು ಪಕ್ಷಿ ಹೆಣ್ಣು ಪಕ್ಷಿಯಾಗಿ ಹೊಡೆದಿದ್ರೆ ಅವರು ಇವತ್ತಿನ ಜನ ಮಾಡಿದಾಗೆ ಮಾಡ್ತಿರೋರು. ಆದರೆ ಅವರಿಗೆ ರಾಮಾಯಣದ ಕಥೆ ತಲೆಯಲ್ಲಿ ಕೂತಿದೆ. ಆ ಗಂಡು ಪಕ್ಷಿಯಲ್ಲಿ ರಾಮನನ್ನು ಕಾಣ್ತಾ ಇದ್ದಾರೆ, ಹೆಣ್ಣು ಪಕ್ಷಿ ಸೀತೆಯನ್ನು ಕಾಣ್ತಾ ಇದೆ, ಅದು ಅಧ್ಯಾತ್ಮವಾಗಿ ಪರಿವರ್ತಿತ ಆಯಿತು. ಸೀತೆಯನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ಗಂಡು ಪಕ್ಷಿಯಿಂದ ಹೆಣ್ಣು ಪಕ್ಷಿ ದೂರ ಆಯ್ತು. ಈಗ ಅದನ್ನ ರಾಮದೇವರಿಂದ ಸೀತಾಪರಣ ರಾವಣ ಮಾಡಿದ್ಮೇಲೆ ಜ್ಞಾಪಕ ಆಯ್ತು ಅವರಿಗೆ. ರಾಮನಿಂದ ಆಗಲಿದ ಸೀತೆಯ ದೃಶ್ಯ ಅವರ ತಲೆಯಲ್ಲಿ ಬಂತು. ಆಗ ಇಷ್ಟೊತ್ತು ಕಥೆಗೆ ಸಿಟ್ಟು ಬಂದ ರಾವಣನ ಸಿಟ್ಟು ಬಂದಿತ್ತಲ್ಲ, ರಾಣನ ಭಯ ಬೀತಾ ಇದ್ದಾರೆ. ನೀನು ಹಾಳಾಗಿ ಹೋಗಬೇಕು, ರಾವಣನಿಗಾಗಿ ಬದನೆ ಮಾನಿಷಾದತ್ತಂ ಪ್ರತಿಷ್ಠಾಂ ಮಾ ಅಗಮಃ, ನೀನು ಶಾಶ್ವತಿ ಸಮಾಹ, ಯಾವ ಕಾಲಕ್ಕೂ ಸುಖ ಪಡಬೇಡ. ಈ ನಮ್ಗೆ ಅರ್ಥ ಆಯ್ತು. ಎಲ್ಲೋ ಆಫೀಸ್ನಲ್ಲಿ ಗಲಾಟೆ ಬರ್ಕೊಂಡ್ಬಂದಿರ್ತಾರೆ, ಮನೇಲಿ ಕಂಡುಕೊಂಡವರು ಬೇಕಿರ್ತಾನೆ. ಅದಕ್ಕೆ ಅಂದ್ರೆ ಆ ಯೂಸ್ಲೆಸ್ ಕೂತಿರುತ್ತೆ ತಲೆಯೊಳಗೆ. ಆಫೀಸ್ನಲ್ಲಿ ಬಾಸ್ ಬೈದಿದ್ದನ್ನ ಇವನ್ನೆಲ್ಲರೂ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಕಂಡುಕೊಂಡವರು ಬೇಕಿರ್ತಾರೆ. ಅದೇ ಇಲ್ಲಿ ಏನಾಗಿದೆ ಗೊತ್ತ, ವಾಲ್ಮೀಕಿ ರಾವಣ ಕಥೆ ಕೇಳಿದ್ರಿಂದ ರಾವಣನ ಬಗ್ಗೆ ಕ್ರೋಧ ವ್ಯಕ್ತವಾಗ್ತಾ ಇದ್ದೇವೆ. ಎಂಥ ತಪ್ಪು ಮಾಡಿದ್ದಾನೆ ರಾವಣ, ಅವರ ಸಿಟ್ಟಿನಲ್ಲಿ ಹಾಕ್ತಾ ಇದ್ದಾರೆ. ಈ ಮಾತು ಮುಂದೆ ದಶರಥನ ಕೃತಿಯಲ್ಲೂ ಕಾಣ್ತೇವೆ ನಾವು. ದಶರಥ ಕಥೆ ಎಲ್ಲರೂ ಕೇಳಿರೋದೆ, ಕೈಕೇಯನ್ನು ಹುಚ್ಚಾಪಟ್ಟಿ ಬೈತಾನೆ. ಎಂಥವಳು ಕೈಕೇಯಿ ನೀನು ಅಂತ ಬೈತಾ ಬೈತಾ, ಹೆಂಗಸರೆಲ್ಲ ಹೀಗೆ ಮಹಾಪಾಪಿಗಳು ಮತ್ಸರಿಗಳು ಲೋಕ ಹಾಳು ಮಾಡೋ ಎಷ್ಟು ಪದ ಹೊಟ್ಟೆ ಬೇರೆ ಹಾಕಿಬಿಡ್ತಾರೆ. ಇನ್ನು ಕೇಳಿದ ಹೆಂಗಸರುಗಳ ಮೊದಲೇ ರಾಮಾಯಣ ಓದುದಿಲ್ಲ, ಇದು ಓದಿದ್ರೆ ಇವ್ರೋ ರೋಗ ಶುರು ಮಾಡಿಬಿಡ್ತಾರೆ. ಆಮೇಲೆ ಹೆಂಗೆ ನಿಶ್ಚಿತ ಏನಾಗಿದೆ, ಅಗಸರ ಮೇಲೆ ಬಂದ್ಬಿಡ್ತಲ್ಲ, ಅಗಸ ಬೈದ ಅಂತೇಳಿ ಅಗಸರೆಲ್ಲ ರಾಮಾಯಣ ಭಯ ಮಾಡಿಬಿಟ್ಟಿದ್ದಾರೆ. ಸುಳ್ಳು ಕಥೆ ಅದ, ವಿಚಾರ ಬೇಡ, ಮುಂದೆ ಬರುತ್ತೆ. ಅದೇ ಹೆಂಗಸರು ಬೇಕಾದ್ರೆ ರಾಮಾಯಣ ಬೇಲಿ ಶುರು ಮಾಡ್ತಾರೆ. ಆಮೇಲೆ ಕೊನೆಗೆ ಹೇಳ್ತಾನೆ ದಶರಥ ರಾಜ, ಓಹೋ ಏನೋ ಹೇಳಿಬಿಟ್ಟೆ ಕೈಕೇಯಿ, ಹಾಗೆಲ್ಲ ಅಲ್ಲ, ನಬ್ರಬೀವಿ ಸ್ತ್ರೀಯ ಸರ್ವಾಹ, ಎಲ್ಲ ಹೆಂಗಸರು ಬೈತಾ ಇಲ್ಲ ನಾನೀಗ, ಭರತಸ್ಯವ ಮಾತರಂ, ಕೈಕೇಯನ ಮಾತ್ರ ಬೈತೇನೆ ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತ, ಮನಸ್ಸಲ್ಲಿದ್ದ ಕೋಪ ಆ ರೀತಿ ಎಕ್ಸಿಬಿಟ್ ಆಗಿತ್ತು. ಆಮೇಲೆ ಅರ್ಥ ಮಾಡ್ಕೊಂಡ, ನಿಯಂತ್ರಣ ಮಾಡ್ಕೊಂಡು ಬಿಟ್ಟು, ಇಲ್ಲ ಇಲ್ಲ ಇಲ್ಲ, ಎಲ್ಲರನ್ನ ಬೈಯೋದಿಲ್ಲ, ನಿನ್ನ ಮಾತ್ರ ಬೈತೇನೆ ಅಂತ ಹೇಳ್ತಾ. ಇದರಿಂದ ಇಲ್ಲಿ ಕೌಂಚ ಪಕ್ಷಿಗಳನ್ನು ಬೇರೆಕ್ಕೆ ಅದು ಒಂದು ಕಾರಣ, ಸೈಕಲಾಜಿಕಲ್ ಎಫೆಕ್ಟ್ ಇದೆ. ಉಗ್ರವಾದ ಶಿಕ್ಷೆಯನ್ನು ಕೊಟ್ಟು ಅದರಿಂದ ಹೊರಟರು. ಇಲ್ಲಿ ಕೆಲವು ನಮ್ಮವರೇನೆ, ರಾಮಾಯಣಕ್ಕೆ ಅರ್ಥವನ್ನು ಕೊಟ್ಟವರೇನೆ ಎಂಥ ಒಂದು ಹುಚ್ಚು ಕಾಮೆಂಟ್ ಮಾಡ್ತಾರೆ ಅಂದ್ರೆ, ಇವರಿಗೆ ವಾಕ್ಯ ಸರಿಯಾಗಿ ಓದಿ ಏನಿದೆ ಅಲ್ಲಿ ಅಂತ ಹೇಳ್ತಾರೆ. ನೀನು ಎರಡು ಪಕ್ಷಿಗಳಲ್ಲಿ ಗಂಡು ಪಕ್ಷಿಯನ್ನು ಕೊಂದಿದ್ರಿಂದ ನಿನಗೆ ಎಂದೆಂದೂ ಕೂಡ ಸುಖವಾಗಲೇ ಓದಿ ಹೇಳಿದ್ರಲ್ಲ, ಹಾಗೆ ಎರಡು ಕೊಂದಿದ್ರೆ ಪರವಾಗಿಲ್ಲ ಅಂತ ಕೇಳ್ತಾರೆ. ಏನು ಹೇಳಬೇಕದಕ್ಕೆ, ಎರಡರಲ್ಲಿ ಒಂದನ್ನು ಕೊಂದಿದ್ದು ನೀನು ಕೋಪ ಬರುತ್ತೆ ಅಂತ ಕೇಳಿದ್ರೆ ಎರಡನ್ನು ಕೊಂದಿದ್ದೆ ಬಿಟ್ಬಿಡ್ತಿದ್ರ, ಇಂಥ ಹುಚ್ಚಾಗಿ ಅದು ಅರ್ಥ ಬರ್ಲಕ್ಕೆ ಹೋಗ್ತಾರೆ. ಅಂದ್ರೆ ರಾಮಾಯಣ ಓದೋ ಉದ್ದೇಶ ಅವರಿಗೆಲ್ಲ ಬಯೋದು, ಕಾಮನ್ ಸೆನ್ಸ್ ಅದು. ಒಂದನ್ನು ಕೊಂದ್ರೆ ಸಿಟ್ಟು ಬರುತ್ತಲ್ಲ, ಎರಡನ್ನು ಕೊಂದ್ರೆ ಇನ್ನು ಜಾಸ್ತಿ ಪಾಪ ಬರುತ್ತೆ ಅಷ್ಟೇನೆ, ಅದನ್ನ ಬಿಟ್ಟು ಅವ್ರು ಕ್ಷಮಿಸ್ಬಿಡ್ತೀವಿ ಅಂತ ಕೇಳ್ತಾರೆ. ಏನು ಹೇಳಬೇಕು ಇದಕ್ಕೆ? ಇಂಥ ವ್ಯಾಖ್ಯಾನವನ್ನ ಪ್ರಸಿದ್ಧರಾದ ಒಬ್ಬರು ನಮ್ಮವರೇ ಹೇಗೆ ಬರೀತಾರೆ ಅಂದ್ರೆ, ಎಷ್ಟು ಮಟ್ಟಿಗೆ ವಿಕೃತವಾಗಿ ಕಾಣುತ್ತಾರೆ. ಈ ಮಹಾಭಾರಣ ಮಹಾಭಾರತಗಳ ಕಥೆಗಳೆಲ್ಲ ಒಂದಕ್ಕೊಂದು ಜಂಟಿ ಇದ್ದ ಕಾಣಿಸ್ತದೆ. ಇದೇ ರೀತಿ ನಾವು ಮಹಾಭಾರತಕ್ಕೆ ಹೋದ್ರೆ ಪಾಂಡರಾಜ ಹಾಗೆ ಮಾಡ್ತಾನೆ. ಎರಡು ಜಿಂಕೆಗಳು, ಎರಡು ಜಿಂಕೆಗಳು ಓಡ, ಇಲ್ಲಿ ಕ್ರೌಂಚಗಳು, ಅಲ್ಲಿ ಜಿಂಕೆಗಳು ಓಡಾಡ್ತಾ ಇವೆ. ಪಾಂಡರಾಜ ನೋಡ್ದ, ಬೇಟೆ ಆಡ್ಬೇಕನ್ನಿಸ್ತು, ತಗೊಂಡ, ಅಲ್ಲಿ ಒಂದನ್ನು ಹೊಡಲಿಲ್ಲ, ಎರಡನ್ನು ಹೊಡಿತಾನಂತ. ಈ ಪ್ರಶ್ನೆಗೆ ಉತ್ತರ ಬಂತ, ಎರಡನ್ನು ಹೊಡೆದು ಬಿಟ್ಟುಬಿಟ್ಟಿದ್ರೆ ಮತ್ತೆ ಉತ್ತರ ಇದೆ. ಹೇಳ್ತಾರೆ ಎಂದ ತಕ್ಷಣ, ಶಾಪ ಕೊಟ್ಟಿದ್ದು ಯಾರೋ ಅಲ್ಲ, ಆ ಜಿಂಕೆಗಳೇ ಶಾಪ ಕೊಡ್ತವೆ. ನೋಡ್ತಾನೆ, ಜಿಂಕೆಗಳೇ ಅಲ್ಲವು, ಹೊಸ್ತಾಗಿ ಮದುವೆಯಾದ ಚಿಂದಮ ಅಂತ ಮನೆಯವರು, ಹೊಸ್ತಾಗಿ ಮದುವೆಯಾಗಿತ್ತು, ವಿಹಾರ ಮಾಡ್ತಾ ಇದ್ರಷ್ಟೇ. ಅವರ ಕಾಮರು ತಪಶಕ್ತಿಯಿಂದಾಗಿ ಇಷ್ಟ ಬಂದ ರೂಪದೊಳಗೆ ಬರ್ತಿತ್ತು ಅವರಿಗೆ. ಆದ್ರಿಂದ ನೋಡಿ ಶಾಪ ಕೊಟ್ರು, ಹಲೋ ಎಂಥ ಹೊತ್ತಲ್ಲಿ ನಮ್ಮನ್ನು ಕೊಂದಿದ್ದೇನೆ, ಕೊಂದಿದ್ದು ಮೃಗಗಳ ಬೇಟೆ ರಾಜರಿಗೆ ಇರಬಹುದು, ಆದರೆ ಮೈಥುನಾವಸ್ಥೆಯಲ್ಲಿದ್ದಾಗ ಕೊಲ್ಲೋದು ಯಾವ ಶಾಸ್ತ್ರವರು ಯಾರಿಗೂ ಹೇಳ್ತೋದಿಲ್ಲ. ಮಾಡಿದ್ರಿಂದ ನೀನು ಹೇಳ್ತಾರೆ, ಸ್ತ್ರೀಯಾಯಿನ್ ಮರಿಷ್ಯಸಿ, ನೀನು ಪತ್ನಿಯ ಸಂಪರ್ಕ ಮಾಡಿದ ತಷ್ಟ ಸಾಯ್ತಿ ಅಂತ ಹೇಳಿ. ಅಂದ್ರೆ ರಾಮಾಯಣದಲ್ಲಿ ಇಂಥ ಕಥೆ, ಮಹಾಭಾರತದಲ್ಲಿ ಅಂಥ ಕಥೆನೆ. ಇದು ಕೂಡ ವಿಶೇಷವಾಗಿ ಗಮನಿಸಬೇಕಾದ ಅಂಶಗಳು. ಇಲ್ಲಿ ಕೊಂದಿದ್ದು ಒಬ್ಬರನ್ನ, ಅಲ್ಲಿ ಕೊಂದಿದ್ದು ಇಬ್ಬರನ್ನ. ಇದು ಬರೀ ಪಕ್ಷಿಗಳು, ಅಲ್ಲಿ ಋಷಿ ಆಗಿದ್ದವರು ಪಕ್ಷಿ ರೂಪದಲ್ಲಿದ್ದರಷ್ಟೇ. ವಾಲ್ಮೀಕಿಗಳಂತವರು ಕಣ್ಣೇ ಕಾಂಡಕ್ಕೆ, ಇವರು ಋಷಿಗಳಾಗಿರೋ ಸಾಮಾನ್ಯರಾಗಿರೋ ಚಾನ್ಸಸ್ಸೇ ಇಲ್ಲ. ಅಂತೂ ಒಂದು ಪ್ರಾಣಿ ಹತ್ಯೆಯ ಬಗ್ಗೆ ಅವರು ಭಗವಂತನ ಚಿತ್ರವನ್ನು ಗಮನಿಸಿ ಕೊಟ್ಟ ಶಾಪ ಇದು. ಇದು ನಿಜವಾದ ಅಧ್ಯಾತ್ಮ. ಯಾರನ್ನ ಮೈಸಿದ್ರೂ ಜ್ಞಾನಿಗಳು ಮೆಚ್ಚೋದಿಲ್ಲ ಅಂತ ಅರ್ಥ. ಅಹಿಂಸಾ, ಇವತ್ತು ಎಲ್ಲಾ ದೈವಿ ಯಮಗಳು ಅಂತೂ ಉಂಟು. ಯಮ ನಿಯಮಗಳನ್ನು ಕರಿಬೇಕಾದ್ರೆ ಯೋಗ ಸಿದ್ಧಿಗೆ ಕಾರಣವು ಯಮದ ಮೊದಲನೇ ಅಂಶ ಯಾವುದು ಗೊತ್ತಾ? ಅಹಿಂಸಾ ಅಂತ ಕರೀತಾರೆ. ಯಾರಿಗೆ ಹಿಂಸೆ ಬಿಡೋದು ಗೊತ್ತಿಲ್ಲ ಅವರೆಂದೂ ದೇವರನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ಹಿಂಸೆ ಅಂದ್ರೆ ಕೊಲ್ಲದ ಹಿಂಸೆ ಅಲ್ಲ, ಮನಸ್ಸಿಗೆ ನೋವುಂಟು ಮಾಡಿದ್ರೆ ಹಿಂಸೆನೇ ಅದು. ತಂದೆ ತಾಯಿಗಳ ಮನಸ್ಸಿಗೆ ನೋವುಂಟು ಮಾಡ್ತಾರೆ, ಏನ್ ಹೇಳ್ಬೇಕು ಅವರಿಗೆ? ಅವರಿವರಿಗೆ ನೋವಲ್ಲ, ಪಿತೃದೇವೋಹವ ಮಾತೃದೇವ ಅವರಿಗೆ ನೋವುಂಟು ಮಾಡಿದರೆ ದೇವರನ್ನೇ ದ್ವೇಷ ಮಾಡಿದ ಪಾಪ ಬರುತ್ತೆ. ಈ ನೋವಿನ ಕಾನ್ಸೆಪ್ಟೇ ಬರಬಾರದು ಜಗತ್ತಿನೊಳಗೆ. ನೋವು ತಂದವನು ಎಂದೂ ಉದ್ಧಾರ ಆಗೋದಿಲ್ಲ. ನೊಂದವನಿಗೆ ಬೆನಿಫಿಟ್ ಇದೆ, ನೋಯಿಸ್ತವನಿಗೆ ಪಾಪ ಇದೆ. ನೋಯಿಸ್ತವನು ಪಾಪಿ ಆಗ್ತಾನೆ, ನೊಂದವನು ಆ ನೋಯಿಸ್ತವನ ಪುಣ್ಯವನ್ನು ಕಿತ್ತುಕೊಳ್ತಾನೆ. ಅನುಸಂಧಾನ ಇದ್ರೆ, ಇಲ್ದವಾದ್ರೆ ಇಲ್ಲ. ಆದ್ದರಿಂದ ಅಹಿಂಸಾ ಅದನ್ನ ವಾಲ್ಮೀಕಿಯಲ್ಲಿ ಗಮನಿಸಿದ್ದಾರೆ. ಅವರು ಹೇಳ್ತಾರೆ ಈ ಹಿಂಸೆ ರಾವಣ ಮಾಡಿದ್ದು ಹಿಂಸೆ. ಹಿಂಸೆಗೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ, ಸರ್ವ ರೀತಿಯಾದ ವಿನಾಶವನ್ನು ಕಂಡ, ಎಲ್ಲ ರೀತಿಯ ವಿನಾಶವನ್ನು ಕಂಡ. ಒಂದು ಕಲ್ಲಿದೆ, ತುಳಿತಾರೆ ಯಾರು ಅನಾಗಲ್ಲ, ಕಲ್ಲು ತುಳಿದ್ರೆ ಅದೇ ಪ್ರತಿಭೆ ತುಳಿತಾರೆ ಸಿಟ್ಟು ಬರುತ್ತಾಗ. ಅದೇ ಕಲ್ಲು ಅದು ಕೂಡ ಏನು ಬೇರೆ ಅಲ್ಲ, ಪ್ರತಿಭೆ ಆದ ಸಿಟ್ಟು ಬರುತ್ತೆ. ಅದೇ ರೀತಿ ಕ್ರಂಚ ಪಕ್ಷಿ ಪಕ್ಷಿ ಅಲ್ಲಿ ರಾಮನನ್ನ ಚಿಂತನೆ ಮಾಡಿದ್ದಕ್ಕೆ ಅವರು ಸಿಟ್ಟು ಬಂತು. ಬರೀ ಕಲ್ಲು ಬೇರೆ ಪ್ರತಿಭೆ ಬೇರೆ ಹೇಗೋ ಅದೇ ರೀತಿಗೆ ಬರೀ ವ್ಯಕ್ತಿಗಳು ಬೇರೆ, ಬರೀ ಪ್ರಾಣಿಗಳು ಬೇರೆ, ಬರೀ ಪಕ್ಷಿಗಳು ಬೇರೆ, ಒಳಗೆ ಭಗವಂತ ಇದ್ದಾನೆಂಬ ಚಿಂತನೆ ಬೇರೆ. ಆ ಚಿಂತನೆ ಬಂದ ತಕ್ಷಣ ಅದು ಅಧ್ಯಾತ್ಮವಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಇವತ್ತು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಅದನ್ನು ಕೊಲೆ ಅಂತ ಕರೆಯೋದಿಲ್ಲ. ಜೀವ ಇದ್ದಕ್ಕಂತ ಕೊಲೆ ಅಂತ ಕರೀತಾರೆ. ಪ್ರಾಣ ಇದ್ದಾಗ ಕೊಂದ್ರೆ ಕೊಲೆ, ಪ್ರಾಣ ಇಲ್ಲದಾಗ ಕೊಂದ್ರೆ ಅದು ಕೊಲೆ ಅಲ್ಲ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ದೇಹದಲ್ಲಿ ಜೀವ ಇದ್ದಾನೆ ಕೊಲೆ, ಅದು ಲೌಕಿಕದಲ್ಲಿ ಶಿಕ್ಷೆ ಸಿಗುತ್ತೆ ಅವರಿಗೆ. ಒಳಗೆ ದೇವರಿದ್ದಾನೆ, ಅಧ್ಯಾತ್ಮದ ಶಿಕ್ಷೆ ಸಿಗುತ್ತೆ ಅವರಿಗೆ. ದೇವ ಏಕೈಕ ಆತ್ಮಹನೋ ಜನಾಹ, ಭಗವಂತನನ್ನೇ ಕೊಲ್ಲೋ ಪ್ರಯತ್ನ ಮಾಡಿದ ಪಾಪಿಗಳಾಗ್ತಾರೆ. ವಾಲ್ಮೀಕಿಗಳ ಈ ಮಾತು ಒಬ್ಬ ಶಿವಕ ಬಹಳ ಆಶ್ಚರ್ಯ ಹುಟ್ಟಿಸಿದೆ ಅವರಿಗೆ. ಈ ಹೀಗಾಯ್ತಲ್ಲ, ನನಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಹೀಗಾಯ್ತು ಇವತ್ತು ನನಗೆ? ನಾನು ಮಹಾ ತಪಸ್ವಿ, ಸಂಯಮ ತಪಸ್ವಿಗಳ ಮೊದಲ ಕೂಡ ಶಾಪ ಕೊಡದೇ ಇರೋದು. ನಮ್ಮ ಪ್ರಕಾರ ಮುನಿಗಳನ್ನು ಶಾಪ ಕೊಡ್ತಾರೆ ಅಂತ ಅರ್ಥ, ಆ ರೀತಿ ಅರ್ಥ ಆಗಿದೆ. ಮುನಿಗಳು ಶಾಪ ಕೊಡೋದಿಲ್ಲ, ಅವ್ರು ಕೊಟ್ಟ ಪ್ರಸಂಗ ಎಂಥದ್ದು ಗೊತ್ತ, ಕೊಡಲೇಬೇಕಾದ ಪ್ರಸಂಗದಲ್ಲಿ ಕೊಟ್ಟಿರ್ತಾರೆ. ಇವತ್ತು ಅಧಿಕಾರಿಗಳಿಗೆ ಶಿಕ್ಷೆ ಕೊಟ್ಟರೆ ಹಾಗೋ ಹಾಗೆ, ಅಪರಾಧಿಗಳಿಗೆ ಶಿಕ್ಷೆ ಕೊಡೋ ಹಾಗೆ, ಅಪರಾಧಿಗಳಿಗೆ ಶಾಪ ಕೊಡೋದು ಶಿಕ್ಷೆ ಅಷ್ಟೇ, ಇನ್ನೇನೂ ಅಲ್ಲ. ಕೆಲವು ಶಾಪಗಳು ಎಕ್ಸ್ಟ್ರಾಡಿನರಿ ಇರುತ್ತೆ, ಉಳಿದ ಶಾಪಗಳು ಅರ್ಥವತ್ತಾಗಿ ಶಿಕ್ಷೆ ರೂಪದಲ್ಲೇ ಇರೋದು. ವಾಲ್ಮೀಕಿಗಳು ಕೊಟ್ಟ ಶಿಕ್ಷೆ ಇದು, ಅದು ಅವರಿಗೆ ಆಶ್ಚರ್ಯ ಆಯಿತು. ಇದು ಹೇಗೆ ಸಾಧ್ಯ ಆಯಿತು? ನಾವು ಋಷಿಯಾದ ನನಗೆ ಇವತ್ತಿಂಥ ಮಾತು ಹೇಗೆ ಹೊರಗೆ ಬಂತು? ಒಂದು ಪಕ್ಷಿಯನ್ನು ಕಂಡ್ರೆ ಇಂಥ ಮಾತು ಯಾಕೆ ಆಡಿದೆ? ಯಾರಿಗೆ ಕೊಟ್ಟ ಶಾಪ? ಬೇಡನ ಕೊಟ್ಟ ಶಾಪ? ಇಷ್ಟು ಶಾಪ ಕೊಟ್ಟಿದ್ದ ಜಾತಕ್ಕೆ ನಾನು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅದೇ ಗುಂಗಿನಲ್ಲಿದ್ದರಂತೆ. ಸೀದಾ ಅಕ್ಷರ ಯೋಚನೆ ಮಾಡ್ತಾ ಹೋಗ್ತಾರೋ. ಬಂದ ಮಾತು ಹೇಗಿದೆ ಗೊತ್ತಾ? ಮಾನಿಷಾದ ಪ್ರತಿಷ್ಠಾಂ ತಂ ಅಗಮಃ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ನಾಲ್ಕು ಪಾದ ಇದೆ ಅದರಲ್ಲಿ, ಒಂದೊಂದರಲ್ಲಿ ಎಂಟೆಂಟು ಅಕ್ಷರ ಇದೆ, ಒಂದೊಂದರಲ್ಲಿ ಎಂಟು ಅಕ್ಷರ, ಒಟ್ಟು ಎಂಟಾಕಲೆ 32 ಅಕ್ಷರ ಇದೆ. ಯೋಚನೆ ಮಾಡ್ತಾ ಇದ್ದಾರೆ, ಇದೇನಿದು? ಶೋಕಾರ್ಥಸ್ಯ ಪ್ರವೃತ್ತೋಮೆ, ಏನಿದು ಅಂತ ಯೋಚನೆ ಮಾಡಿ ಹೆಸರಿಡ್ತಾರೆ ಅದಕ್ಕೆ. ಶ್ಲೋಕೋ ಭವತೋ ನಾನ್ಯಥಾ, ಇದಕ್ಕೆ ಶ್ಲೋಕ ಅಂತ ಹೆಸರಾಗಲಿ ಅಂತ ಹೇಳಿದರು. ಶ್ಲೋಕ ಅಂತ ಹೆಸರಾಗಲಿ, ಯಾಕೆ? ಪಾದಬದ್ಧ ಅಕ್ಷರ ಸಮಃ ತಂತ್ರೀಲಯ ಸಮನ್ವಿತ. ಪಾದಬದ್ಧ, ನಾಲ್ಕು ಪಾದಗಳು, ಅಕ್ಷರ ಸಮಃ, ಒಂದೊಂದು ಎಂಟೆಂಟು ಅಕ್ಷರಗಳು, ತಂತ್ರೀಲಯ ಸಮನ್ವಿತ. ವೀಣೆಯ ತಂತಿ ಮುಡಿಸಿದರೆ ಸಂಗೀತಬದ್ಧವಾಗಿ ಹಾಡಲಿಕ್ಕೆ ಬರುತ್ತೆ. ಅದಕ್ಕೆ ಇದನ್ನು ಶ್ಲೋಕ ಆಗಲಿ ಅಂತ ಹೆಸರಿಡ್ತಾರೆ ಅವರು. ಇದನ್ನ ಕಾಳಿದಾಸ ಹೇಳಬೇಕಾದ್ರೆ ವಾಲ್ಮೀಕಿಗಳ ಶೋಕ ನೋಡಿ ಹೇಗಿದೆ. ಶ್ಲೋಕತ್ವ ಮಾಪದ್ಯತ ಯಸ್ಯ ಶೋಕ ಅಂತ ಹೇಳ್ತಾರೆ. ಯಾರ ಶೋಕ ಶೋಕವಾಯಿತು ಅಂತ ಹೇಳ್ತಾರೆ. ಎಷ್ಟೋ ಜನ ಶ್ಲೋಕ ಶೋಕ ಆಗಿರುತ್ತೆ, ಕೇಳೋರಿಗೆ ಶೋಕ ಉಂಟು ಮಾಡ್ತಿರುತ್ತೆ. ವಾಲ್ಮೀಕಿಗಳ ಶೋಕ ಶ್ಲೋಕವಾಯಿತು. ಶ್ಲೋಕ ಅಂದ್ರೆ ಪವಿತ್ರ ಅಂತ ಇನ್ನೊಂದರ್ಥ, ಪವಿತ್ರವಾದ ಮಾತಾಗಿ ಬಂತು. ಅಂತೂ ವಾಲ್ಮೀಕಿಗಳ ಶೋಕ ಶ್ಲೋಕವಾಯಿತು ಅನ್ನೋದ್ರಲ್ಲಿ ಏನರ್ಥ ಇದೆ ಗೊತ್ತಾ? ಯಾರು ಇನ್ನೊಬ್ಬರ ನೋವಿಗೆ ಮರುಗ್ತಾರೋ ಅವರ ಬಾಯಿಂದ ಬರೋ ಮಾತು ಶ್ಲೋಕವಾಗ್ತದೆ ಅಂತ ಅರ್ಥ. ಇನ್ನೊಬ್ಬರನ್ನು ನೋಯಿಸಿದಾಗ ಪ್ರತಿಭಟನೆ ಮಾಡೋದು ಒಂದು ಗುಣ, ತಾನು ನೋಯಿಸಬಾರದು ಅಷ್ಟೇ ಅಲ್ಲ, ಇನ್ನೊಬ್ಬರು ನೋಯಿಸಿದಾಗ ನೋಯಿಸಿದವನನ್ನ ನಾವು ಧಿಕ್ಕಾರ ಮಾಡದೆ ಹೋದರೆ ಆ ಪಾಪದಲ್ಲಿ ನಾವೂ ಭಾಗಿಗಳಾಗ್ತೇವೆ. ಅದೇ ಧರ್ಮ ಎರಡು ವಿಧ, ರಾಘವೇಂದ್ರ ಸ್ವಾಮಿಗಳು ಒತ್ತಿ ಹೇಳ್ತಾರೆ. ಧರ್ಮದ ಮುಖ ಎರಡು, ಕರಿಷ್ಯೇ ಕಾರಯಿಷ್ಯೇಚ. ನಾವು ಮಾಡಬೇಕು, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು, ಅದು ಧರ್ಮ. ಕರಿಷ್ಯೇ ಕಾರಯಿಷ್ಯೇಚ. ಅಧರ್ಮ ಹಾಗೆ, ನ ಕರಿಷ್ಯೇ ನ ಕಾರಯಿಷ್ಯೇಚ. ಅಧರ್ಮ ನಾನು ಮಾಡೋದಿಲ್ಲ, ಬೇರೆಯವರು ಮಾಡಬಾರದು. ನಾಲ್ಕು ಮುಖ ಇದೆ ಅದು, ಕರಿಷ್ಯೇ ಕಾರಯಿಷ್ಯೇಚ, ಮತ್ತೆ ನ ಕರಿಷ್ಯೇ ನ ಕಾರಯಿಷ್ಯೇಚ. ತಪ್ಪನ್ನು ನಾನು ಮಾಡೋ, ಇನ್ನೊಬ್ಬರು ಮಾಡಿದ್ರೆ ಸಹಿಸೋದಿಲ್ಲ. ಅದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನಕ್ಕೆ ನಾವೇನಾಗಿರುತ್ತೆ, ನಮಗೆಲ್ಲ ಏನಂತೆ, ಯಾರು ಏನಾದ್ರೆ ನಮಗೇನಂತೆ, ನಮ್ಮ ಪಾಡಿಗಿದ್ರೆ ಏನಂತೆ, ಇದು ಜೀವನ ಅಲ್ಲ. ಇದು ದಾರಿಯಲ್ಲಿ ಹೋಗ್ತಾ ಯಾರು ಬಿಡ್ತಾರೆ, ನಮಗೇನಂತ ಹೋಗ್ಬಿಟ್ರೆ ಎಷ್ಟು ತಪ್ಪಾಗುತ್ತೆ ಗೊತ್ತಾ? ಸಾಧ್ಯ ಇಲ್ಲ. ಗೋವಿನ ಹೊಡಿತಾ ಇರ್ತಾರೆ, ಸುಮ್ಮನೆ ಹೋಗಬಾರ್ದು ಅಂತ ಹೇಳ್ತಾರೆ. ಅಂತ ಹೊತ್ತಲ್ಲಿ ಒಬ್ಬ ಬೇರೆ ಮನುಷ್ಯ ಅಲ್ಲ, ಒಬ್ಬ ಯತಿಗಳು ಸುಮ್ಮನೆ ಹೋಗಬಾರ್ದಂತೆ. ಯತಿಗಳು ಕೂಡ ನರಪೇತ್ರ ಯತಿ ಆದರೂ ಪರವಾಗಿಲ್ಲ, ತಾನು ಬದುಕ ಗ್ಯಾರಂಟಿ ಇಲ್ಲದೆ ಹೋದರೂ ಪರವಾಗಿಲ್ಲ. ಸ್ತ್ರೀಯರ ರಕ್ಷಣೆಗೆ, ಗೋವುಗಳ ರಕ್ಷಣೆಗೆ, ಜ್ಞಾನಿಗಳ ರಕ್ಷಣೆಗೆ, ವಿಪ್ರೋತು ಯುದ್ಧೇತ ಮಹಾಪ್ರಭಾವ ಮಹಾಭಾರತ ಹೇಳುತ್ತೆ ಎಂಥವನ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಸಂಘರ್ಷಕ್ಕೆ ಇಳಿಲೇಬೇಕಾಗತ್ತೆ. ಅದು ಬಿಟ್ಟು ನಮಗಾತಕ್ಕೆ ನಮಗಾತಕ್ಕೆ ಅಂತ ಕೂತೇ ಧರ್ಮ ಹಾಳಾಗಿ ಹೋಗ್ಬಿಡೋದು. ಕೊನೆಯಲ್ಲಿ ಮನೆಯಲ್ಲಿ ಹಾಳಾಗ್ಬಿಡುತ್ತೆ. ಮಗ ಸಂಧಾನ ಮಾಡಿದ ನಮಗಾತಕ್ಕೆ ಅಂತಾನೆ. ಏಕಾಶ ಉಪಾಸ ನಾಡೇನ ಬರುತ್ತೆ ಏಕಾಶ್ಯ ಏಕಾಶ ಉಪಾಸ ನಮಗಾತಕ್ಕೆ ಅಂತಾನೆ. ಈ ರೀತಿ ನಮಗಾತಕ್ಕೆ ನಮಗಾತಕ್ಕೆ ಅಂದ್ರೆ ಅದು ಧರ್ಮವನ್ನ ಕಳೆಯೋದು ಕಳೆಯೋಕ್ಕೆ ಅವಕಾಶ ಎರಡೆರಡಾಗುತ್ತೆ. ಧರ್ಮ ಉಳಿಸೋದು ಭಾರಿ ಸುಲಭ. ರಾಯರ ಮಾತು ಜ್ಞಾಪಿಸ್ಕೊಂಡ್ರೆ ಸಾಕು. ರಾಯರು ಪೂಜ್ಯರಾಗಿರೋದಕ್ಕೆ ಮುಖ್ಯ ಕಾರಣ ಅಂದ್ರೆ ನಾಲ್ಕು ಮಾತುಗಳು, ಕರಿಷ್ಯೇ ಕಾರ ಐಷ್ಯೇಚ ನಕರಿಷ್ಯೇ ನಕಾರ ಐಷ್ಯೇಚ. ಅದನ್ನ ಸತ್ಯ ಧರ್ಮ ರಥಾಯಚ ಅಂತ ಕರೆದರು. ಸತ್ಯ ಧರ್ಮ ಸತ್ಯಂವದ ಧರ್ಮಂಚರ, ಇದು ರಾಯರ ಶ್ಲೋಕ ಓದಿದ ತಷ್ಟ ಕಾಣೋದು. ಅದನ್ನು ಮಹಾಭಾರತ ರಾಮಾಯಣಗಳು ಎಷ್ಟು ವಿಸ್ತಾರ ಮಾಡಿ ಹೇಳಿದೆಯೋ ಲೆಕ್ಕನೇ ಇಲ್ಲ. ಅದನ್ನು ಕಾಂಡಕ್ಕೆ ಒಳ್ಳೆ ಅವಕಾಶ ಇದೆ. ಪ್ರತಿಭಟನೆ ಮಾಡಿದರು, ಯೋಚನೆ ಮಾಡ್ತಾ ಕೂತರು, ಆಶ್ರಮಕ್ಕೆ ಹೊರಟರು ಸ್ನಾನ ಮುಗಿಸಿ. ಆದರೂ ಗುಂಗು ಮುಟ್ಟಿಲ್ಲ, ಅವರು ಹಾಗೆ ಕೂತಿದ್ದಾರೆ. ಅಷ್ಟೊತ್ತಿಗೆ ಬ್ರಹ್ಮದೇವರು ಬರ್ತಾರೆ ಅಲ್ಲಿಗೆ. ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಹಯಗ್ರೀವ ರಾಮಾಯಣ ಮೊದಲ ಬಾರಿಗೆ ಕೇಳಿದವರು, ಜಗತ್ತಿನ ಸೃಷ್ಟಿಕರ್ತರು. ಅವರು ಬಂದು ಆಶ್ರಮ ಪ್ರವೇಶವನ್ನು ಮಾಡ್ತಾರೆ. ವಾಲ್ಮೀಕಿಗಳು ನೋಡ್ತಾರೆ, ತಕ್ಷಣ ಹೇಳ್ತಾರೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ, ಆಸನ ಕೊಡ್ತಾರೆ, ಕೂಡಿಸ್ತಾರೆ, ಮತ್ತೆ ನಮಸ್ಕಾರ ಮಾಡ್ತಾರೆ, ಮತ್ತೆ ಭಾರಿ ಶಾದ ಶೋಕ ಬತ್ತೆ ಒಂದೊಂದು ಸತ್ಯ ಹೇಳಿಬಿಡ್ತಾರೆ. ಮತ್ತೆ ಯೋಚನೆ ಮಾಡ್ತೀವಿ, ಇದು ಶೋಕ ಮತ್ತೆ ಮತ್ತೆ ಬರ್ತಾ ಇದೆ ಅಲ್ಲ, ಜಾತಿಗೆ ಯೋಚನೆ ಮಾಡ್ತಾರೆ. ರಿಯಲ್ ಪೈಟ್ರಿ ಎಂದದೇ, ಕೂತು ಬರೆದ್ರೆ ಪೈಟ್ರಿ ಅಲ್ಲ, ಅದಾಗ ಅಂದ್ರೆ ಪೈಟ್ರಿ ಅಂತ ಕರೀತಾರೆ. ಕೂತು ಬರೆದ್ರೆ ಗರ್ಭಿಣಿ ಬಲಾತ್ಕಾರದ ಅಪರ್ಷನ್ ಆಗುತ್ತೆ, ಡೆಲಿವರಿ ಆಗೋದಿಲ್ಲ. ಅದು ಅಪರ್ಷನ್ ಬೇರೆ, ಡೆಲಿವರಿ ಬೇರೆ. ಅಪರ್ಷನ್ ಬಂದ ಫೋರ್ಸ್ ಇದೆ, ಡೆಲಿವರಿ ನ್ಯಾಚುರಲ್ ಆಗುತ್ತೆ. ಏನು ಕೇಳ್ಬೇಕು, ಇದು ಫೋರ್ಸ್ ಮಾಡಿದ್ರೆ ಅಪರ್ಷನ್ನು, ಇದು ಮಾಡಿದ್ರೆ ಅದು ಡೆಲಿವರಿ. ಇವತ್ತು ಕಾವ್ಯಗಳು ಹೇಗಿರಬೇಕು ಅಂದ್ರೆ ಸ್ಪಾಂಟೇನಿಯಸ್ ಬರಬೇಕೆ ಹೊರತು ಕೂತು ಬರೆದ್ರೆ ಕಾವ್ಯ ಅಲ್ಲ. ವಾಲ್ಮೀಕಿಗಳ ಬಾಯಲ್ಲಿ ಬಂತು ಅವರೇ ಯೋಚನೆ ಮಾಡ್ತಾರೆ, ಇಲ್ಲಿ ಮತ್ತೆ ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಥಾಟ್ಸ್ ಅಂತ ಕರೀತಾರೆ. ನೋ ಥಾಟ್ ಇರೋದಿಲ್ಲ, ಅದು ಬೇರೆ. ಪವರ್ಫುಲ್ ಥಾಟ್ ಇರಬೇಕು, ಓವರ್ಫ್ಲೋ ಆಗಬೇಕು, ಸ್ಪಾಂಟೇನಿಯಸ್ ಬರಬೇಕು. ಇಷ್ಟು ಸರಿದಾಗ ಕಾವ್ಯ ಅಂತ ಕರೀತಾರೆ. ರಾಮಾಯಣಕ್ಕೆ ಶ್ರೇಷ್ಠವಾದ ಕಾವ್ಯ, ಆದಿ ಕಾವ್ಯ ಅನ್ನೋ ಹೆಸರು ಬರಲಿಕ್ಕೂ ಕೂಡ ಇದು ಕಾರಣ ಆಯಿತು. ಆಗ ಬ್ರಹ್ಮದೇವರು ಮಾತಾಡ್ತಾರೆ, ವಾಲ್ಮೀಕಿಗಳೇ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ, ಈ ಶ್ಲೋಕ ಎಲ್ಲಿಂದ ಬಂತು ಏನೇನು ಬಂದು ಯೋಚನೆ ಮಾಡಬೇಡಿ. ಅದೆಲ್ಲಿಂದ ಬಂತು ಗೊತ್ತಾ? ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ, ಇದು ಅವರ ಮಾತು. ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ. ಛಂದ ಅಂದ್ರೆ ಇಚ್ಛೆ, ನನ್ನ ಇಚ್ಛೆಯಿಂದ ನಿಮ್ಮ ಮಾತು ಈ ಮಾತು ನಿಮ್ಮ ಬಾಯಲ್ಲಿ ಬಂದಿದೆ. ಮಾತು ನಂದು, ಬಾಯಿ ನಿಮ್ಮದು ಅಷ್ಟೇನೆ ಅಂತ ಹೇಳ್ತಾರೆ. ಮಾತು ನಮ್ಮದು, ಬಾಯಿ ನಿಮ್ಮದು, ನೀವೇನು ಗಾಬರಿ ಆಗಬೇಡಿ. ನಾನ್ಯಾಕೆ ಬರ್ದಂತ ಯೋಚನೆ ಮಾಡಬೇಕು, ನಿಮ್ಮ ಮಾತೇ ಅಲ್ಲ ನನ್ನ ಮಾತು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಹೈದ್ರ ರಾಮಾಯಣ ಕೇಳಿದ್ರಲ್ಲ, ಅದಕ್ಕೆ ಬೇಸಿಸ್ ಆಗಿ ಬ್ರಾಹ್ಮಣ ಬರಲಿಕ್ಕೆ ಒಂದು ಸ್ಫೂರ್ತಿ ಕೊಡ್ತಾ ಇದ್ದಾರೆ. ಎಷ್ಟು ಬಂತು ಬ್ರಹ್ಮದೇವರ ಪಾತ್ರ, ಎಷ್ಟು ದೊಡ್ಡದಾಗಿದೆ. ನಾವು ಭಾಗವತ ಪುರಾಣಕ್ಕೆ ಹೋದ್ರು ಮೊದಲು ಭಾಗವತ ಕೇಳಿದ್ದ ಆದಿ ಭಾಗವತ ಬ್ರಹ್ಮದೇವರೇನೆ. ರಾಮಾಯಣಕ್ಕೆ ಅಂದ್ರೆ ಮೊದಲು ರಾಮಾಯಣ ಕೇಳಿದ್ದು ಬ್ರಹ್ಮದೇವರೇನೆ. ಇದೇ ರೀತಿ ಇಲ್ಲಿ ಯೋಚನೆ ಮಾಡಬೇಡ. ಈ ಸರಸ್ವತಿ ಅಂತ ಕರೆದಿದ್ದ ರಾಮಾಯಣವನ್ನ ಸರಸ್ವತಿ ಮಾತದ್ದು, ಪವಿತ್ರವಾದ ಮಾತದ್ದು. ಸರಸ್ವತಿ ಶಬ್ದಕ್ಕೆ ಆಚಾರ ಅರ್ಥ ಹೇಳ್ತಾರೆ, ದೇವರ ಗುಣವನ್ನ ಪ್ರತಿಪಾದನೆ ಮಾಡೋದು ಸರಸ್ವತಿ ಅಂತ ಕರೀತಾರೆ. ದೇವರ ಗುಣವನ್ನ ಪ್ರತಿಪಾದನೆ ಮಾಡೋದು, ರಾಮನ ಗುಣವನ್ನು ಪ್ರತಿಪಾದನೆ ಮಾಡುತ್ತಲ್ಲ, ಅದಕ್ಕೆ ರಾಮಾಯಣ, ರಾಮಾಯಣ ಸರಸ್ವತಿ ಅಂತ ಅದಕ್ಕೆ ಹೆಸರಾಯಿತು. ನೋಡು ವಾಲ್ಮೀಕಿಗಳೇ, ಇನ್ಮೇಲೆ ಕೆಲಸ ಮಾಡಬೇಕು ನೀವು. ಈ ಕೇಳಿದ್ದಷ್ಟೇ ಅಲ್ಲ, ಇನ್ನೆಲ್ಲ ಬರಿತಾ ಹೋಗಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಬರೀಬೇಕು ನೀವು. ಏನೆಲ್ಲ ಬರೀಬೇಕು ಗೊತ್ತಾ? ಏನು ನಾರದ ಯಥಾತೆ ನಾರದಾಶ್ರುತಂ, ನಾರದರಿಂದ ಏನೇನು ಕೇಳಿದ್ದೀರಿ ಅದಿಷ್ಟು ಬರಿತಾ ಹೋಗಿ. ಇವು ವರ ಕೊಡ್ತಾರೆ ಅಂತ ಹೇಳ್ತಾರೆ ಬ್ರಹ್ಮದೇವ್. ವರ ಕೊಡ್ತೇನೆ, ನಾರದರು ಹೇಳಿದ್ದೆಲ್ಲ ಬರೀದೇ ಒಂದಾಯ್ತು. ಈಗ ಇನ್ನೊಂದು, ಹೆಚ್ಚಾ ತಗಿದಿತಂ ತಸ್ಯ, ನಿಮ್ಗೆ ಏನಿದಲ್ಲ ಇನ್ನೂ ಗೊತ್ತಿಲ್ಲ, ಅರ್ಥ ಆಗಿಲ್ಲ, ಕೆಲವು ಕನ್ಫ್ಯೂಷನ್ ಇರ್ಬೋದು, ಏನೋ ಇರ್ಬೋದು, ಅಥವಾ ಗೊತ್ತಿಲ್ಲ, ಅದೆಲ್ಲ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ. ಅದೆಲ್ಲ ನಿಮ್ಗೆ ಗೊತ್ತಾಗಲಿ, ನಾರದ ಹೇಳಿದ್ದಕ್ಕೆ ಅದು ಅರ್ಥ ಆಗಲಿ. ಅಷ್ಟೇ ಅಲ್ಲ, ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸಲಿ ಅಂತ ಹೇಳ್ತಾರೆ. ಇದೆಲ್ಲ ಕಣ್ಣಿಗೆ ಕಾಣಿಸ್ಲಿ, ಫಸ್ಟ್ ವಿಡಿಯೋ ಕಾನ್ಸೆಪ್ಟ್ ಅನ್ನು ಕೊಡ್ತಾರೆ. ಅಲ್ಲಿ ಕಡದ ರಾಮಾಯಣ ತೋರ್ಸಕ್ ಬರುತ್ತಾ ಅಂದ್ರೆ, ಆದ್ರೆ 20 ವರ್ಷದ ಬಗ್ಗೆ ದೊಡ್ಡ ಬರುತ್ತಾನೆ ನಮಗೆ ವಿಡಿಯೋ ಹಾಕೊಂಡು. ಅಂದ್ರೆ ರಾಮಾಯಣ ಅವ್ರ ಮುಂದೆ ಒಂಥರ ಪೂರ್ತಿಯಾಗಿ ಸ್ಕ್ರೀನ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಇದು. ಎಷ್ಟೋ ಜನ ಶ್ಲೋಕನ ಸ್ವಲ್ಪ ದಿವಸ ಆದ್ಮೇಲೆ ಯಾರು ಇತ್ತೀಚೆಗೆ ಸೇರಿಸಿರ್ಬೇಕು ಅನ್ಕೊಂಡ್ಬಿಡ್ತಾರೆ, ಇಡೀ ರಾಮಾಯಣ ನಿಮ್ಮ ಕಣ್ಣಿಗೆ ಕಾಣಲಿ ಅಂತ ಹೇಳ್ತಾರೆ. ಕುರು ರಾಮ ಕಥಾಂ ಪುಣ್ಯಾಂ ಶ್ಲೋಕಬದ್ಧಾಂ ಮನೋರಮಾಂ, ಇದಿಷ್ಟು ಶ್ಲೋಕಬದ್ಧವಾಗಿ ಬರೀರಿ, ರಮಣೀಯವಾಗಿ ಆಗುತ್ತೆ ಗ್ರಂಥ. ಅಷ್ಟೇ ಅಲ್ಲ, ನತೇವಾದ ಅಮೃತ ಕಾವ್ಯೇ ಕಾಚಿದತ್ರ ಭವಿಷ್ಯತಿ, ಈ ನಿಮ್ಮ ಕಾವ್ಯಗಳಿಗೆ ಒಂದು ಮಾತು ಸುಳ್ಳಾಗಿದ್ದಾರೆ ಅಂತೇಳಿ ಎಂಥ ವರ ವಾಲ್ಮೀಕಿಗಳಿಗೆ ಕೊಟ್ಟಿತ್ತು. ಹೈದ್ರೀಗಳು ಬರೀತಾರೆ, ತಾವೇ ಬರೀತಾರೆ, ಯೋಚನೆ ದೇವರು ಬರೆದಿತ್ತು. ಆದ್ರೆ ವಾಲ್ಮೀಕಿಗಳ ಮಾತಿಗೆ ಆತಕ್ಕೆ ಮಹತ್ವ ಅಂದ್ರೆ, ನಿಮ್ಮ ಮಾತು ಸುಳ್ಳಾಗಬಾರದ ವರ ಕೊಡ್ತಾರ. ನತೇ ವಾಕ್ ಅಮೃತ ಕಾವ್ಯೇ ಕಾಚಿತತ್ರ ಭವಿಷ್ಯತಿ, ಒಂದು ಮಾತು ಸುಳ್ಳಾಗದೇ ಇರಲಿ. ಮೇಲ್ನೋಟ ಕಪಾರ್ಥ ಆಗದ ವಿಚಾರ ಬೇರೆ, ಒಳಗೆ ಸುಳ್ಳಿರಬಾರದು. ಇದನ್ನು ವರ ಕೊಡ್ತಾರೆ ವಾಲ್ಮೀಕಿಗಳಿಗೆ, ಭಾರಿ ಖುಷಿ ಆಯ್ತು. ಅವರ ಒಂದು ಪ್ರಸಂಗ ಇಡೀ ರಾಮಾಯಣದ ನಿರ್ಮಾಣಕ್ಕೆ ನಾಂದಿ ಹಾಡಿತು. ಇನ್ನೊಂದು ವರ ಕೊಡ್ತಾರೆ, ವಾಲ್ಮೀಕಿ ಹೇಳಿ ನಿಮ್ಮ ಕೃತಿ ಚಿರಕಾಲ ಬಾಳ್ಲಿ ಅಂತ ಹೇಳಿದ್ದಾರೆ. ಯಾವತ್ ಸ್ಥಾಶ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಕಥಾ ತತ್ಕೃತ ಲೋಕೇಶು ಪ್ರಚರಿಷ್ಯತಿ. ಈ ಭೂಮಿಯೊಳಗೆ ಎಲ್ಲಿವರೆಗೂ ನದಿಗಳು ಹರಿತಾ ಇರ್ತಾವೋ, ಎಲ್ಲಿವರೆಗೂ ಪರ್ವತಗಳು ನಿಂತಿರ್ತಾವೋ, ಅಲ್ಲಿವರೆಗೂ ರಾಮಾಯಣ ಕೃತಿ ಉಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದ್ರೆ ಆಚಂದಾರ್ಕ ತಾರಕ ಅಂತ ಅರ್ಥ. ಎಲ್ಲಿವರೆಗೂ ಚಂದ್ರ ಸೂರ್ಯರು ಇರಬೇಕು ಅಲ್ಲಿವರೆಗೂ ಉಳಿಯುತ್ತೆ ಅಂದ್ರೆ ಒಂದೇ ಪ್ರಳಯ ಕಾಲದವರೆಗೂ ಉಳಿಯುತ್ತೆ ಅಂತ ಅರ್ಥ. ಮತ್ತೆ 2012ರವರೆಗೂ ಉಳಿಯುತ್ತೆ ಅಂತ ತಿಳ್ಕೊಬಾರ್ದು. ಮತ್ತೆ 2012 ಡಿಸೆಂಬರ್ ಪಡೆ ಅಂತ ಆ ರೀತಿ ಅರ್ಥ ಅಲ್ಲ. ಅದಕ್ಕೆ ಇದೆಲ್ಲ ಸುಳ್ಳು ಪಡೆ ಆಗೋದೇ ಇಲ್ಲ. ಭೂಕಂಪ ಅಂತ ಆಗಬಾರ ನಿಜವಾದ ಪಡೆ ಆಗಬೇಕಾದ್ರೆ ಎಷ್ಟು ಲಕ್ಷ ವರ್ಷ ಯೋಚನೆ ಮಾಡಿ. ಬರೀ ಕಲಿಯುಗನ್ನು ಪ್ರಳಯ ಬಿಟ್ಟುಬಿಡಿ, ಕಲಿಯುಗ ಮೂಲಕ್ಕೆ 4,27,000 ವರ್ಷ ಬೇಕು ಕಲಿಯುಗ ಮೂಲಕ್ಕೇನೆ. ಅಂದಮೇಲೆ ಅದೆಲ್ಲ ಸುಳ್ಳು ಕಥೆಗಳು, ಅದು ಹೇಳಬಾರದು. ಯಾವಾಗಲೂ ರಾಮಾಯಣ ಉಳಿಯುತ್ತೆ. ಈ ಮಾತು ಎಷ್ಟು ಸತ್ಯ ಅಂದ್ರೆ ಇವತ್ತು ನಮ್ಮ ಜನ ಗೊತ್ತಿರೋದಿಲ್ಲ. ಎಷ್ಟೋ ಕಥೆ ಕಾದಂಬರಿ ಇರುತ್ತೆ, ಕಾವ್ಯಗಳಿರುತ್ತೆ, ಏನೇನೋ ಪ್ರಸಿದ್ಧಿ ಬಂದಿರುತ್ತೆ, ಯಾವಾಗ ಭಾಷೆಯಲ್ಲಿರುತ್ತೆ, ಸರ್ಕಾರ ಅದಕ್ಕೆ ಸಾಕಷ್ಟು ದುಡ್ಡು ಕೊಡುತ್ತೆ, ಯಾವಾಗ ಫೈನಾನ್ಸ್ ಮಾಡ್ತಾರೆ, ಎಷ್ಟೆಷ್ಟು ಕಾಪಿ ಪ್ರಿಂಟ್ ಮಾಡಿಸ್ತಾರೆ. ಇಷ್ಟಾದ್ರೆ ಅದನ್ನು ಓದ್ತಾರೆ, ಓದ್ತಾರೆ, ಅವರಿಗೆ ಗೊತ್ತು. ಸರಿಯಾಗಿ ಗಮನಿಸಬೇಕು. ಇವತ್ತು ಕೂಡ ಒಂದು ವರ್ಷಕ್ಕೆ ಅತಿ ಹೆಚ್ಚು ಒಂದು ಗ್ರಂಥ ಪ್ರಿಂಟ್ ಆಗುತ್ತೆ ಅಂದ್ರೆ ಒಂದು ಮೂಲರಸ ವಾಲ್ಮೀಕಿ ರಾಮಾಯಣ. ಬಹಳ ಆಶ್ಚರ್ಯವಿದೆ ವಾಲ್ಮೀಕಿ ರಾಮಾಯಣ. ಸಂಸ್ಕೃತ ಬರೋ ಜನಗಳೇ ಕಡಿಮೆ, ಅದು ಮನೆಯಲ್ಲಿದ್ದರೆ ಸಾಕು ಪುಣ್ಯ ಅನ್ನೋ ಭಾವ ನಮ್ಮಲ್ಲಿ ಕೂತಿದೆ. ವಾಲ್ಮೀಕಿ ರಾಮಾಯಣ ಎಷ್ಟು ಪ್ರಿಂಟ್ ಆಗಿದೆ ಲೆಕ್ಕನೇ, ಎಷ್ಟು ಕಡೆಯೋ ಎಷ್ಟು ಸತ್ತಿನೋ. ಯಾವ ಕಥೆಕ್ಕಾದ್ರೂ ಅಷ್ಟು ಪ್ರಿಂಟ್ ಆಗಲು ಸಾಧ್ಯ ಇಲ್ಲ. ಇದು ದುಡ್ಡು ಕೊಟ್ಟು ಪ್ರಚಾರಕ್ಕೆ ಮಾಡಿಸ್ತಿರ್ತಾರೆ, ಅದೆಲ್ಲ ಬೇರೆ. ಸಹಜವಾಗಿ ಭಕ್ತಿಯಿಂದ ಪ್ರಿಂಟ್ ಆಗೋದಕ್ಕಾಗಿ ಅಂತೇಳಿ ರಾಮಾಯಣ ಮಹಾಭಾರತಗಳೇ. ಅದಕ್ಕೆ ವಾಲ್ಮೀಕಿ ಬ್ರಹ್ಮದೇವರು ಕೊಟ್ಟವರ ಒಂದಿಷ್ಟಿಂದ ಕೆಲಸ ಮಾಡ್ತಾನೆ ಇದೆ. ಯಾವಾಗಲೂ ಅವ್ರ ಮಾತು ಸತ್ಯಲೋಕಾಧಿಪತಿಗಳ ಮಾತು ಸುಳ್ಳಾಗುತ್ತೆ. ನ ಭಾರತೀಮೇಂಗ ವೃಷೋಪಲಕ್ಷತೆ. ನಿಮ್ಮ ಮಾತು ಸುಳ್ಳಾಗಬಾರಂತ ವರ ಕೊಡ್ತಾರಲ್ಲ ಬ್ರಹ್ಮದೇವರು, ಅವರ ಮಾತು ಎಂದೂ ಸುಳ್ಳಾಗೋದಿಲ್ಲ ಅಂತ ಭಾಗವತ ಹೇಳುತ್ತೆ. ಎಂದೂ ಸುಳ್ಳಾಗದವರ ಬಾಯಲ್ಲಿ ನಿಮ್ಮ ಮಾತು ಸುಳ್ಳಾಗಬಾರದ ಬಂದ್ರೆ ಎಷ್ಟು ಸತ್ಯವಾದ ಕೃತಿ ಇದು. ಮತ್ತೆ ಹೈಗ್ರೀವ ರಾಮಾಯಣ ಕೀಕುವಲೆಂತ ಅಂತ ಅಲ್ಲ, ಅದು ಮಹಾನ್ ಶತಕೋಟಿ ಶ್ಲೋಕದ ಗ್ರಂಥ. ಅದರ ಎಪಿಟಮ್ ಇದು, ಅದರ ಶಾರ್ಟ್ ಫಾರಂ. ಆದ್ರಿಂದ ಅದು ವಿಸ್ತಾರ, ಇದು ಸಂಕ್ಷೇಪ. ಅದು ದೇವರೇ ಬರೆದಿದ್ದು ಅಂದ್ರೆ ಸ್ವಾಮಿಗಳ ತೀರ್ಥ ಕೊಡ್ತಾರೆ, ದಿವಾನ ಕೊಡ್ತಾರೆ, ವ್ಯತ್ಯಾಸ ಆಗಿಬಿಡುತ್ತಾಗಲೇ. ತೀರ್ಥ ಅದೇನೆ, ಅವರು ಕೊಟ್ಟಾಗಿರೋ ಮಾತು ಇವರು ಕೊಟ್ಟಾಗಿಲ್ಲ ತಕ್ಷಣ. ಅದೇ ರಾಮಾಯಣ ವಾಲ್ಮೀಕಿಗಳು ಹೇಳಿದಾಗ ಬೇರೆ, ಹೈಗ್ರೀವರು ಹೇಳಿದಾಗಲೇ ಬೇರೆ. ಅಂತೂ ತೀರ್ಥ ಹೌದು, ಅದರ ಬಗ್ಗೆ ಸಂಶಯ ಇಲ್ಲ. ರಾಮಾಯಣ ತೀರ್ಥ ತೀರ್ಥನೇ, ಶುದ್ಧ ತೀರ್ಥನೇ, ಬ್ರಹ್ಮದೇವರು ಒಪ್ಪಿಕೊಂಡ ತೀರ್ಥ ಇದು. ವಾಲ್ಮೀಕಿ ಇನ್ನೊಂದು ವರ ಕೊಡ್ತೇನೆ. ಯಾವತ್ ರಾಮಕಥಾ ತತ್ಕೃತ ಲೋಕೆ ಪ್ರಚರಿಷ್ಯತಿ ತಾವತ್ ಊರ್ಧ್ವಂ ಅಧಶ್ಚತ್ವಂ ಮಲ್ಲೋಕೇಶು ನಿವರ್ಚಿಸಿ. ನೀವು ಬರೆದ ರಾಮಾಯಣ ಎಲ್ಲಿವರೆಗೂ ಭೂಲೋಕದಲ್ಲಿ ಇರ್ತದೋ ಅಲ್ಲಿವರೆಗೂ ಕೂಡ ನೀವು ನನ್ನ ಲೋಕದಲ್ಲಿ ವಾಸ ಮಾಡಿ ಅಂತ ಹೇಳ್ತಾರೆ. ಇದು ವಾಲ್ಮೀಕಿಯಲ್ಲಿ ಸಿಕ್ಕ ವಿಶಿಷ್ಟವಾದ ಪ್ರಯೋಜನ. ಆಗ ನಮಗನಿಸುತ್ತೆ ರಾಮಾಯಣಕ್ಕೂ ಹೇಳಿದ್ರು, ವಾಲ್ಮೀಕಿ ಹೇಳಿದ್ರು ಕೇಳಿದ್ರೆ ನನಗೇನು ಒಳ್ಳೆ ಇಲ್ಲ ಅಂತ ಗಾಬರಿ ಆಗಬಾರದು. ಹೇಳಿದವರಿಗೆ ಭಾರಿ ಮಹತ್ವ ಇದೆ, ಕೇಳಿದವರಿಗೆ ಯಥೋಚಿತ ಮಹತ್ವ ಇದೆ. ನಮ್ಮ ಸಾಧನೆ ನಿತ್ಯವಾಗೋದು ಯಾವ ಕೋರ್ಸ್ ಓದಿದ್ರೂ ಅಲ್ಲ, ಅದೆಲ್ಲ ಒಂದು ಕಾಲಕ್ಕೆ ಬೋಧ ಹೋಗ್ತದೆ, ಔಟ್ಡೇಟೆಡ್ ಆಗಿಬಿಡುತ್ತದೆ. ತಾನು ಓದಿದ ವಿದ್ಯೆ ತನಗೆ ಕಲಿಸುತ್ತಾರೆ. ಅಲ್ಲಿ ಎಷ್ಟೋ ವಿದ್ಯೆಗಳು ಫಸ್ಟ್ ನಂಬರ್ ಒನ್ ಐ ಸ್ಪೆಷಲಿಸ್ಟ್ ಇನ್ ದಿ ವರ್ಲ್ಡ್. ಅವ್ನು ತನ್ಕೊಂಡು ತಾನೇ ಆಪರೇಷನ್ ಮಾಡೋದು ಬರೋದಿಲ್ಲ, ತನ್ನ ವಿದ್ಯೆ ತನಗೆ ಬರೋದಿಲ್ಲ. ತಮಾಷೆ ಅಂತ ಕೇಳಿದ್ರೆ ಉಪಯೋಗಕ್ಕೆ ಬರೋದಿಲ್ಲ. ಆದ್ರೆ ನಮ್ಮ ಶಾಸ್ತ್ರ ಹಾಗಲ್ಲ, ಅಂತ್ಯಕಾಲಕ್ಕೆ ಬರೋದಾದ ಒಂದೇನೆ ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಶೇಷತಃ. ಆದ್ರಿಂದ ರಾಮಾಯಣ ಅನ್ನೋದು ನಮ್ಮನ್ನ ಶಾಶ್ವತವಾದ ಲೋಕಕ್ಕೆ ಒಯ್ಯುತ್ತೆ ಅಂತ ಅರ್ಥ. ಶಾಶ್ವತವಾಗಿ ಹೋಗುತ್ತೆ ಅಂದ್ರೆ ಒಂದೇ ಶಾಸ್ತ್ರಪದ ಅಧ್ಯಯನ, ಅದರ ಶ್ರಮಣ ಮನನ ಧ್ಯಾನಗಳು ನಮಗೆ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿ ವೈಕುಂಠ ಪ್ರಾಪ್ತಿ ಕಾರಣ. ಅದು ನಿತ್ಯವಾದ ಲೋಕ, ನಚ ಪುನರಾವರ್ತತೆ ನಚ ಪುನರಾವರ್ತತೆ ಅಂಥ ಲೋಕ ಇದು. ಅಂದ್ರೆ ಮೇಲ್ನೋಟಕ್ಕೆ ಸಣ್ಣ ಕಥೆ ಇತ್ತು. ವಾಲ್ಮೀಕಿಗಳು ನೋಡಿದ್ರು, ಕಳಚು ಪಕ್ಷಿಯ ಜೋಡಿ ಕಾಣಿಸ್ತು, ಗಂಡನ್ನ ಬೇಡ ಹೊಡೆದ, ವಾಲ್ಮೀಕಿ ಶಾಪ ಕೊಟ್ಟರು, ರಾಮಾಯಣ ಬರೆದ್ರಷ್ಟೇ. ಅದರ ಹಿನ್ನೆಲೆಯಲ್ಲಿ ಎಷ್ಟು ಆಳವಾದಂತಹ ಚಿಂತನಾ ಪ್ರಪಂಚ ಇದೆ ಎಂಬುದನ್ನು ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದನ್ನು ಅರ್ಥ ಮಾಡಿಕೊಂಡವರಿಗೆ ಅರ್ಥ ಆಗ್ತದೆ. ಹೀಗೆ ರಾಮಾಯಣದ ಉತ್ಪತ್ತಿ ಆಯಿತು. ಅಲ್ಲಿಂದ ಹೇಳೋದು ಶುರು ಮಾಡ್ತಾರೆ. ಎಲ್ಲ ನರ 4 ದಿವಸ ಆದ್ದರಿಂದ ರಾಮಾಯಣದ ಹುಟ್ಟಿಗೆ 1 ದಿವಸ ಆದರೆ ಇವು 7 ಕಾಂಡಗಳು ಹೇಳಬೇಕು. ಅಧ್ಯಾತ್ಮ ಅಂದ್ರೆ ಎಲ್ಲದರಲ್ಲೂ ಅಧ್ಯಾತ್ಮ ತಾನೆ, ಎಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ರಾಮದೇವರ ಅವತಾರವೇ ಒಂದು ದೊಡ್ಡ ಅಧ್ಯಾತ್ಮ. ಅದು ಯಾರ ಮಗನಾಗಿ ರಾಮದೇವರ ಅವತಾರ ಮಾಡಿ ಬಂದರು ಅನ್ನೋದು ಮೊದಲನೇ ಪ್ರಶ್ನೆ. ದಶರಥನ ಮಗನಾಗಿ ಬಂದರು, ಪೂರ್ತಿ ಅಧ್ಯಾತ್ಮಮಯ. ದಶರಥ ಎಲ್ಲಿದ್ದ? ಅಯೋಧ್ಯೆಯಲ್ಲಿ ಇದ್ದ. ಅಯೋಧ್ಯೆಯಲ್ಲಿ ದಶರಥ, ಅವನ ಹೆಸರು ದಶರಥ, ಅವನಿಗೆ 3 ಜನ ಹೆಂಡಂದರು. ಅದರಲ್ಲಿ ರಾಮದೇವರು ಅವತಾರ ಮಾಡಿ ಬಂದರು. ಎಷ್ಟು ಸುಲಭವಾದ ಅರ್ಥ ಸಿಗುತ್ತೆ ನಮಗೆ. ಅಧ್ಯಾತ್ಮ ಧರ್ಮಸ್ಥಾನ, ಅಧ್ಯಾತ್ಮ ಅದನ್ನು ಸೇರ್ಕೊಂಡ್ಬಿಟ್ಟಿದೆ. ಅಯೋಧ್ಯ ಅಂದ್ರೆ ಪುರ, ದಶರಥ ಅಂದ್ರೆ ಜೀವ, ಪುರದಲ್ಲಿ ಜೀವ ಇದ್ದಾನೆ. ಪುರ ಅಂದರೆ ಭಗವದ್ಗೀತೆ ಅರ್ಥ ಹೇಳುತ್ತದೆ. ನವದ್ವಾರೆ ಪುರೇ ದೇಹಿ ನೈವ ಕುರುವನ್ ನಕಾರಯನ್. ಇದು ಒಂಬತ್ತು ಬಾಗಿಲುಗಳ ಪಟ್ಟಣ, ಅಯೋಧ್ಯಾ ಪಟ್ಟಣ. ಅಯೋಧ್ಯಾ ಪಟ್ಟಣ ನಮ್ಮ ದೇಹವೇ ಅಯೋಧ್ಯಾ ಪಟ್ಟಣ. ಇದು ಅಧ್ಯಾತ್ಮ ಅಂದರೆ ರಾಮಾಯಣ ಕೇಳಿದ ಮೇಲೆ ಹೇಗೆ ಚಿಂತನೆ ಮಾಡಬೇಕು ಹೇಳ್ತಾರೆ. ಒಂಬತ್ತು ದ್ವಾರಗಳ ಪಟ್ಟಣ ಸೈಂಟಿಫಿಕಲಿ ಎಷ್ಟು ಕರೆಕ್ಟ್ ಇದೆ, ನವದ್ವಾರಗಳೆಂಬುದನ್ನ ನಮ್ಮ ಶಾಸ್ತ್ರ ವೇದ ಕಾರಣ ಬಂದು ಹೋಗಿಬಿಟ್ಟಿದೆ. ಇವತ್ತು ಡಾಕ್ಟರ್ ಹೇಳಬೇಕಾದ ಕಾರಣ ಇಲ್ಲ, ನಿತ್ಯವಾದಂತಹ ಸಿದ್ಧಾಂತವನ್ನು ಹೇಳ್ತಾರೆ. ನವದ್ವಾರದ ಪಟ್ಟಣ, ಅದರಲ್ಲಿ ದಶರಥ ಇದ್ದಾನೆ, ಅವನು ಜೀವ. ನವದ್ವಾರದ ಪಟ್ಟಣ ದೇಹ ಅಯೋಧ್ಯ ಅಂತ ಕರೆದು, ಯೋಧ್ಯ ಅಯೋಧ್ಯ. ಯೋಧ್ಯ ಅಂದ್ರೆ ಏನು? ಯೋಧುಂ ಯೋಗ್ಯಂ, ಯುದ್ಧ ಮಾಡಲಿಕ್ಕೆ ಯೋಗ್ಯವಾದದ್ದು ಅದು ಯೋಧ್ಯ. ಅಯೋಧ್ಯ ಅದು ಯುದ್ಧ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ, ಏನು ಅಗಂದ್ರ ಅರ್ಥ ಅಂತ ಪ್ರಶ್ನೆ. ಈಗ ಅಂದ್ರೆ ಯುದ್ಧ ಅಂದ್ರೆ ಗಲಾಟೆ ಅಂತ ಅರ್ಥ. ಯುದ್ಧ ಮಾಡೋದಂದ್ರೆ ಗಲಾಟೆ ಜಾಗ, ಅಯೋಧ್ಯ ಅಂದ್ರೆ ಹಾಗಲ್ಲ, ಗಲಾಟೆಗೆ ಅವಕಾಶ ಇರಬಾರದು ಅಂತ ದೇಹ. ಇವತ್ತು ಸ್ಕೂಲ್ ಕಾಲೇಜಿನಿಂದ ಬರೆದಿರ್ತಾರೆ ಸೈಲೆಂಟ್ ಜೋನ್ ಅಂತ ಹಾಕಿರ್ತಾರೆ. ಅಲ್ಲಿ ಪಾದಪೇದ ಸೈಲೆಂಟ್ ಆದ್ರೆ ಕಷ್ಟ ಅಷ್ಟೆ, ಪಾದಪೇದ ಸೈಲೆಂಟ್ ಆಗಬಾರದು, ಗಲಾಟೆ ಬೇರೆ ಗಲಾಟೆ ಆಗಬಾರದು. ಅದಕ್ಕೆ ಕಲಿ ಅಂದ್ರೆ ಕಲಹ, ಯೋಧ ಅಂದ್ರೆ ಗಲಾಟೆ. ಯಾವುದಕ್ಕೂ ಗಲಾಟೆ ಮಾಡಿಕೊಳ್ಳದೆ ಕೇವಲ ಭಗವತ್ ಚಿಂತನೆಗಷ್ಟೇ ಮೀಸಲಿಡಬೇಕೆ ಹೊರತು ಇನ್ನೇನು ಮಾಡಿಕೊಂಡು ಸಾಧನೆ ಆಗೋದಿಲ್ಲ. ಆ ರೀತಿ ಇರುವ ಇನ್ನು ತುಂಬಾ ಅರ್ಥ ಆಗುತ್ತೆ. ಒಂದು ಅರ್ಥ, ಯೋಗ್ಯವಾದದ್ದಲ್ಲ ಇದು, ಜಗಳಕ್ಕೋಸ್ಕರ ಬಂದ ದೇಹ ಅಲ್ಲ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ತಿ ಮರುಳು ಆಗುವರೆ ನಮ್ಮ ಜೀವನದ ಬಹುಶ್ರಮ ಎಲ್ಲ ಹೋಗುತ್ತೆ ಗೊತ್ತಾ? ಗಲಾಟೆಯಲ್ಲೇ ಹೋಗುತ್ತೆ. ಮನೆ ಜಗಳನ್ನ ಪ್ರಾರಂಭ ಮಾಡಿ ಹೊರಗಿನ ಜಗಳ ಅಲ್ಲಿ ಉಪನ್ಯಾಸಗಳ ಜಗಳವರೆಗೂ ಹೋಗುತ್ತಿರೋದೇ ಅದು. ಒಂದು ಎಲ್ಲರಿಗೂ ಜಗಳ ಜಗಳ ಜಗಳ, ಭೂಲೋಕದಲ್ಲೇ ಜಗಳ, ಕಲಿಯುಗದಲ್ಲಿ ಮಧ್ಯಮ ಜಗಳ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಬರೀ ಗಲಾಟೆನೆ, ಅವರಿಗೆ ಆಗೋದಿಲ್ಲ. ಹಿಂದಿನ ಕಾಲಕ್ಕೆಲ್ಲ ಮಾತಿರ್ತಿದ್ದು ಪಾಪ, ಹುಲಿ ಜಿಂಕೆ ಕೊಡೋದು, ಅದೇ ರೀತಿ ನೀಡಿಸಿ ಬೆಕ್ಕು, ಹಾಗೆಲ್ಲ ಎಕ್ಸಾಂಪಲ್ ಕೊಡ್ತಿದ್ರು. ಇವತ್ತಾಗಲ್ಲ, ತಂದೆ ಮಕ್ಕಳು ಗಲಾಟೆ ಕಾರಣಗಳು, ಗಂಡ ಹೆಂಡತಿ ವೈರಿಗಳು ಪರಮ ವೈರಿಗಳು ಅಂತ ಅರ್ಥ, ದಾಯಾದಗಳಂತ ಒಡನಾಟ ಮಾಡೋರು ಅಂತ ಅರ್ಥ. ಕಲಿಯುಗದಲ್ಲಿ ಆತ್ಮೀಯವಾದ ಪದಗಳು ವಿರುದ್ಧ ಪದಗಳಾಗತಕ್ಕಂಥ ಕಾಲ ಬಂದು ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಶಾಂತಿಯ ವಾತಾವರಣವೇ ಇಲ್ಲ, ಹಾಗಿರಬಾರದು. ಹಾಗಿದ್ರೆ ಒಂದೂ ದೇವರು ಬರೋದಿಲ್ಲ. ಅಯೋಧ್ಯ ಪುರದಲ್ಲಿ ಜೀವ ದಶರಥ ಇದ್ದಾನೆ. ದಶರಥ ಅಂದ್ರೆ ಏನು ಮುಂದಿನ ಪ್ರಶ್ನೆ? ದಶರಥ ಅಂದ್ರೆ ಏನು? ದಶ ಅದು ಹತ್ತು ರಥ ಇದ್ದೇನೆ ಅಂತ ಅರ್ಥ ಮಾಡ್ಕೋಬಾರದು. ಹತ್ತು ರಥ ಇದ್ದ ನಮ್ಗೆ ಹತ್ತು ಕಾರ್ಯ ಇರುತ್ತೆ, ಅದೇನು ಮಹಾನ್ ತಿಳ್ಕೊಂಡು ಏನು ಮಾಡ್ಬೇಕಾಗ? ಹತ್ತು ರಥ ಇರೋಣ ಅಂದ್ರೆ ಅಲ್ಲ, ಹತ್ತು ರಥ ಇದ್ದವನು ಅಂತ ಅರ್ಥ ಅಲ್ಲ. ಅದಕ್ಕೆ ಶಾಖ ಪಾರ್ಥಿವ ಅಂತ ಒಂದು ಸಮಾಸ, ಶಾಖ ಪಾರ್ಥಿವ ಅಂತ ಸಂಸ್ಕೃತದಲ್ಲಿ. ಶಾಖಪ್ರಿಯ ಪಾರ್ಥಿವ, ಶಾಖ ಪಾರ್ಥಿವ, ಶಾಖಪ್ರಿಯನಾದ ಪಾರ್ಥಿವ, ಶಾಖ ಪಾರ್ಥಿವ ಅಂತ ಶಾರ್ಟ್ ಆಗಿ ಕರೆಯೋರು. ಇದರಲ್ಲಿ ದಶರಥ ಅಂದ್ರೆ ಗೊತ್ತಾ? ದಶೇಂದ್ರಿಯಯುಕ್ತ ರಥ, ದಶಾಶ್ವಯುಕ್ತ ರಥ, ಹತ್ತು ಕುದುರೆಗಳು ಹೊಂದಿದ್ದ ರಥ. ಸಾಮಾನ್ಯ ನಾಲ್ಕು ಕುದುರೆ ಇರುತ್ತೆ, ಎರಡು ಕುದುರೆ ಇರುತ್ತೆ. ಜಡ್ಗಾಕಾದ್ರೆ ಒಂದಿರುತ್ತೆ, ಒಂದು ಕುದುರೆ, ಎರಡು ಕುದುರೆ, ನಾಲ್ಕು ಕುದುರೆ ಇರುತ್ತೆ ಸಾಮಾನ್ಯ. ಆದರೆ ಇದು ಹತ್ತು ಕುದುರೆಯ ರಥ ಅಂತ ಕರೀತಾರೆ. ಹತ್ತು ಕುದುರೆಯ ರಥ ದಶರಥ. ರಥ ಅಂದ್ರೆ ದೇಹ, ಕಠೋಪನಿಷತ್ ಹೇಳ್ತಾ ಇದೆ ಅಧ್ಯಾತ್ಮನ. ರಥ ಅಂದ್ರೆ ದೇಹ, ರಥದಿಂದ ರಥಕ್ಕೆ ಬಾರೋ ಹರಿಯೇ, ದಾಸರು ಕೊಂಡಾಡ್ತಾರೆ. ರಥದಿಂದ ರಥಕ್ಕೆ ಬಾರೋ ಹರಿಯೇ, ರಥ ಅಂದ್ರೆ ನಮ್ಮ ದೇಹ, ದೇಹದಲ್ಲಿ ದರ್ಶನ ಕೊಡು ಅಂತ ಅರ್ಥ. ಅದಕ್ಕೆ ಅದು ಕುದುರೆಗಳೆಷ್ಟಂತ ಕೇಳಿದರೆ ಹತ್ತು ಕುದುರೆ ರಥ, ಹತ್ತು ಇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳಾದ್ರಿಂದ ಪ್ರತಿಯೊಬ್ಬ ಜೀವನು ದಶರಥನಂತೆ ಇರಬೇಕು. ಪ್ರತಿಯೊಬ್ಬ ಜೀವನು ಕೂಡ ದಶರಥನಂತೆ ಬದುಕಿದಾಗ ಸಾರ್ಥಕವಾಗ್ತದೆ. ನಮಗೆಲ್ಲ ಈಗ ನಾವು ದಶರಥರ ಆಗಿದ್ರೆ ನಮ್ಗೆ ಹತ್ತಿದೆಯಲ್ಲ, ಎಲ್ಲ ಕೆಲವು ಅಕಸ್ಮಾತ್ ಕೆಲವು ಕೈಕಾಲಿಗೆ ಎಕ್ಸಾಂಪಲ್ ಬಿಟ್ಟುಬಿಟ್ರೆ ನೂರು ಒಂದು 50% ಮೇಲಾದ್ರೂ ದಶರಥ ಸಿಗ್ಬೋದಲ್ಲ ಅಂತ ಕೇಳಿದರೆ, ಹತ್ತು ಇಂದ್ರಿಯ ಮಾತ್ರ ಇದ್ದಕ್ಕೆ ಅವನು ದಶರಥನಾಗಲಿಲ್ಲ. ಹತ್ತು ಇಂದ್ರಿಯಗಳು ಕೂಡ ವರ್ಕ್ ಮಾಡ್ತಿದ್ವು, ಅದು ಬಹಳ ಮುಖ್ಯ. ಪರೀಕ್ಷೆಯಲ್ಲಿ ಪೆನ್ನು ಪೇಪರ್ ಇತ್ತಷ್ಟು ರ್ಯಾಂಕ್ ತರಬಾರದು ಎರಡು ಅಂತ ಬಿಡ್ತಾ ಇದ್ರು. ಪೆನ್ನು ಪೇಪರ್ ಇರೋದು ಬಾಹ್ಯ, ತಿಳಿದು ಬರಬೇಕು. ದಶ ಇಂದ್ರಿಯಗಳ ಯುಕ್ತವಾದ ರಥ ಇದೆಯಲ್ಲ, ಇದನ್ನ ರಥಕ್ಕೊಂದು ಗುರು ಇರಬೇಕಲ್ಲ, ರಥಕ್ಕೊಂದು ಗುರು ಇದೆ. ಆ ಗುರು ವೈಕುಂಠ ಸೇರೋದು ಅದಕ್ಕೆ ಗುರಿ. ಅದಕ್ಕೆ ಅವ್ರು ಹೋಗೋದಿಲ್ಲ ಅಂತ ನಮ್ಮ ತನ್ನ ಪೇಪರ್ನ ಹಚ್ಚಿಬಿಡ್ತಾರೆ. ಕೊನೆ ಪಟ್ಟು ವೈಟಿಕೊಂಡು ಹೋಗಿ ಇವ್ರು ಕಳಿಸ್ಬಿಡ್ತಾರೆ, ಅವ್ರ ಉತ್ತರ ಬಿಡ್ತಾರೋ ಇವ್ರು ಕಳಿಸ್ಬಿಡ್ತಾರೆ ಅಷ್ಟೆ. ಎಲ್ಲರ ಗುರಿ ಕೂಡ ವೈಕುಂಠ ಯಾತ್ರೆ. ಇದು ಬಹಳ ಆಶ್ಚರ್ಯವಾಗುತ್ತೆ. ಎಷ್ಟೋ ಜನ ಇವತ್ತು ಎಲ್ಲ ಪಂಗಡದವರು ಕೂಡ ಪೇಪರಲ್ಲಿ ಹಚ್ತಾ ಇರ್ತಾರೆ. ಅವರು ಬ್ರಾಹ್ಮಣರು ಮಾಧ್ವರು ಅಂತಲ್ಲ, ಬೇರೆಯವರಾದ್ರೆ ವೈಕುಂಠವರ ಅಂತ ಕರೆದ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ವೈಕುಂಠ ಲೋಕ ನಿತ್ಯ ಅಂತ ಕೂತ್ಬಿಡೋದು ತಲೆಯಲ್ಲಿ. ಕೆಲವು ಕಡೆ ಕೈಲಾಸ ಅಂತ ಹಾಕ್ತಾರೆ, ಹೆಚ್ಚು ಕಡೆ ವೈಕುಂಠ ಸವಾರ ಅಂತಲೇ ಕರೆಯೋದು. ಆ ಕೈಲಾಸವರ ಕರೆಯುವ ಪದ್ಧತಿ ಬಂದಿಲ್ಲ ಎಮ್ಮ ಕೂಡ. ಕೈಲಾಸವರ ಯಾರೇ ಕರೆಯೋದಿಲ್ಲ, ನರಕ ಸವಾರ ನರಕ ಸವಾರ ಅಂತ ಕರಿಬೇಕಷ್ಟೇನೆ. ನರಕಕ್ಕೆ ಹೋದ್ರೆ ಇಷ್ಟು ಸಾಕು ಅಂತ ಹೇಳ್ಬೇಕು. ನಾವಾಗಿ ಇವತ್ತಿನ ಜೀವನ ನೋಡಿದರೆ ಸ್ವರ್ಗಕ್ಕೆ ಹೋಗೋ ಗ್ಯಾರಂಟಿನೇ ಇಲ್ಲ, ವೈಕುಂಠಕ್ಕೆ ಏನು ಹೋಗ್ತಾರೆ ಪಾಪ. ಆದರೂ ಸಮಾಧಾನಕ್ಕಾರ ಹೇಳ್ತಾರೆ, ನಿಜವಾಗಲೂ ವೈಕುಂಠ ಯಾತ್ರೆ ಮಾಡೋದು ಜೀವನ ದೊಡ್ಡ ಉದ್ದೇಶ. ಅದಕ್ಕೆ ರಥ ಬೇಕು, ವೆಹಿಕಲ್ ಬೇಕು. ಅದಕ್ಕೆ ಬೇರೆ ಇಲ್ಲದ ವೆಹಿಕಲ್ ಹೇಳಕ್ಕಾಗೋದಿಲ್ಲ. ಆ ವೆಹಿಕಲ್ ಅಂತ ಹೇಳಿದ್ರೆ ದೇಹ, ಅದು 10 ಇಂದ್ರಿಯಗಳು, ಎಲ್ಲ ಆಕ್ಟಿವ್ ಇಂದ್ರಿಯಗಳು, ಎಲ್ಲ ಸಾರ್ಥಕವಾದ ರಥ. 10 ಇಂದ್ರಿಯಗಳು ಕೆಲಸ ಮಾಡಬೇಕು. ಜ್ಞಾನೇಂದ್ರಿಯಗಳಿಂದ ಜ್ಞಾನ ಕಾರ್ಯ ಆಗಬೇಕು, ಕರ್ಮೇಂದ್ರಿಯಗಳಿಂದ ಕ್ರಿಯೆ ಆಗಬೇಕು, ಆಗ ರಥ ಸಾರ್ಥಕ ಅಂತ ಅರ್ಥ. ಹೇಳ್ತಾರೆ ಗಾಳಿ ಇದೆ, ರಥ ನಿಂತಿದೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆ? ಪಂಚರ್ ಆಗಿದೆ, ಮುಂದಕ್ಕೆ ಹೋಗೋ ಸಂಭವನೇ ಇಲ್ಲ. ಗಾಳಿ ಇದ್ದು ಮುಂದಕ್ಕೆ ಹೋಗ್ತಾ ಇಲ್ಲ. ಅದೇ ಕುದುರೆ ಇದೆ, ಕಾಲು ಬರ್ತಿದೆ, ಮುಂದಕ್ಕೆ ಹೋಗೋದಿಲ್ಲ. ಒಂದು ಇಂದ್ರಿಯ ಮೂಲವಾದರೂ ಕೂಡ ಒಂದು ರಥದ ಗಾಳಿ ಹೋದಂತೆ ಲೆಕ್ಕ. ಅದಕ್ಕೆ ನಮ್ಮ ದೇಹದಲ್ಲಿ ಎಲ್ಲಾ ಇಂದ್ರಿಯಗಳನ್ನು ರಕ್ಷಣೆ ಮಾಡ್ಕೋಬೇಕು. ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಚ್ಚಿ ನೋಡೋಣ ಆಗುವರೆ. ದಾಸರ ಮಾತಿನಲ್ಲಿ ದಶರಥನ ಜೀವನ ಸಾರ್ಥಕವಾದ ಜೀವನ. ಅದಕ್ಕೆ ರಾಮದೇವರು ಬಂದರು. ಎಲ್ಲರಿಗೂ ರಾಮದೇವರ ಮಗನಾಗಿ ಬರೋದಿಲ್ಲ, ದಶರಥನಿಗೆ ಬಂದರು ಅಂದ್ರೆ ಬಂದೆ ಸಾರ್ಥಕವಾಗಿ 10 ಇಂದ್ರಿಯಗಳನ್ನು ಕೂಡ ನಿರ್ದಿಷ್ಟವಾದ ಗುರಿಗೆ ಯಾರು ಕಳಿಸ್ತಾರೋ ಅವರಿಗೆ ಭಗವಂತ ಸಿಗ್ತಾನೆ. ಅದೇ ಬ್ರಹ್ಮ ತಲ್ಲಕ್ಷ ಮುಚ್ಚತೆ. ರಸದಿಂದ ತಲುಪಬೇಕಾದ ಗುರಿ ಯಾವುದು ಅಂದ್ರೆ ಉಪನಿಷತ್ ಹೇಳುತ್ತದೆ, ಪರಬ್ರಹ್ಮನೇ ನಮ್ಮ ಗುರಿಯಾಗಬೇಕು, ದೇವರತ್ರವೆಲ್ಲ ಹೋಗಬೇಕು. ಅದಕ್ಕೆ ಹರಿಪಾದ ಸೇರಿದ್ರು, ದೇವರ ಲೋಕಕ್ಕೆ ಹೋದ್ರು ಅನ್ನೋ ಈಡಿಯಂಗಳವೆಲ್ಲ ಕೂಡ ಶಾಸ್ತ್ರದ ಅರ್ಥ. ದೇವರ ಲೋಕವನ್ನು ನಾವು ಸೇರಬೇಕು. ಅದು ದೇಹವೇ ರಥವಾಗಿದೆ, ಇದು ಜ್ಞಾನೇಂದ್ರಿಯ, ಅದು ಕರ್ಮೇಂದ್ರಿಯ ಇದೆ, ಒಳಗೆ ಜೀವ ಕೂತಿದ್ದಾನೆ, ಅವನು 3 ಜನ ಹೆಂಡಂದ್ರು, ಇದು ಸಮಸ್ಯೆ. ಅಂದ್ರೆ ಇದೊಂದು ಮಾತ್ರ ಭಗವಾನ್ ಫಾಲೋ ಮಾಡಿಬಿಡ್ತಾರೆ, ಹೆಚ್ಚಿನ ಹೆಂಡಂದ್ರೆ ದೇವ ಮೋಕ್ಷ ಕೊಡ್ತಾರೆ ತಿಳ್ಕೊಂಡ್ಬಿಡ್ತಾರೆ. ತಪ್ಪದು, ಒಬ್ಬ ಹೆಂಡತನೇ ಪ್ರಾಣ ಹೆಂಡತಿ ಅನ್ಸ್ಕೊಂಡಿರ್ಬೇಕಾದ್ರೆ ಆ ಹೆಂಡತಿ ಬಗ್ಗೆ ಹೇಳ್ತಾ ಇಲ್ಲ. ಬುದ್ಧಿ ಅಂತ ಕರೆದಿದ್ದಾರೆ. ಎಲ್ಲಿ ಹೆಂಡತಿ ಅಂತ ಪದ ಬರ್ತದೆ ಶಾಸ್ತ್ರದಲ್ಲಿ, ಅದ ಬುದ್ಧಿ ಅಂತ ಅರ್ಥ ಮಾಡಬೇಕು. 3 ವಿಧವಾದ ಬುದ್ಧಿ ಅವನಿಗಿರಬೇಕು. ಜೋ ವಿದ್ಯೆ ವೇದಿತವ್ಯ ಇದ್ದ ಹಾಗೆ 3 ಇದೆ. 3 ಅಂದ್ರೆ ಇನ್ನೇನು, ಬುದ್ಧಿಯಿಂದ 3 ಕೆಲಸ ಮಾಡಬೇಕು ಅಂತ ಅರ್ಥ. ಶ್ರವಣ, ಮನನ, ಧ್ಯಾನ, ಅದೇ 3 ಹೆಂಡಂದ್ರಿದ್ದ ಲೆಕ್ಕ. ಶ್ರವಣ, ಮನನ, ಧ್ಯಾನ 3 ಜೊತೆಗಿದ್ರೇನೆ ಆಗ ದೇವರು ಬರ್ತಾನೆ. ಅಂದ್ರೆ ದೇಹ ಇದೆ, ರಥ ಇದೆ, ಇಂದ್ರಿಯಗಳೆಲ್ಲ ಸರಿ ಇದೆ, ಗುರು ಇದೆ, ಆದರೆ ಸಾಧನೆಗೆ ಬುದ್ಧಿ ಒಂದು ಬೇಕು. ನಮಗೆ ಬುದ್ಧಿ 3 ಬುದ್ಧಿರಬೇಕು. ಶ್ರವಣ, ಮನ, ಕೇಳಕ್ಕೂ ಬುದ್ಧಿ ಬೇಕು, ಚಿಂತನೆಗಂತೂ ಭಾರಿ ಬುದ್ಧಿ ಬೇಕು, ದರ್ಶನಕ್ಕೆ ವಿಶೇಷವಾದ ಬುದ್ಧಿ. ಬುದ್ಧಿಯ 3 ಮುಖಗಳು. ಆ 3 ಮುಖಗಳು ಕೂಡ ದೇವರ ಪರ ಕೆಲಸ ಮಾಡಿದಾಗ ದೇವರು ಕಾಣಿಸ್ತಾನೆ. ಅಲ್ಲಿಗೆ ಕಾಣಲಿಲ್ಲ, ಮತ್ತೆ ಬಹಳ ಯೋಚನೆ ಮಾಡಿದ. ನನಗೆ ಮಕ್ಕಳಿಲ್ಲ ಅಂತ ಯೋಚನೆ ಶುರು ಮಾಡಿದ, ಪುತ್ರರಿಲ್ಲ. ನಾವು ಯೋಚನೆ ಮಾಡಬೇಕು, ನಾವು ಒಂದು ಕೊರತೆಯನ್ನು ಯೋಚನೆ ಮಾಡಬೇಕು. ನಾವು ಎಲ್ಲ ಯೋಚನೆ ಮಾಡ್ತೇವೆ, ಮನೆ ಇದೆ ಓಕೆ, ಮಕ್ಕಳಿದ್ದಾರೆ ಸರಿನೇ, ರಿಟೈರ್ಮೆಂಟ್ ಅಂತ ಆಯ್ತು, ಎಲ್ಲ ಯೋಗ್ತಿ ಇದೆ ಸರಿ, ಕಾಲ ಕಾಫಿ ತಿಂಡಿ ಬರುತ್ತೆ ಓಕೆ, ಎಲ್ಲ ತಿಳ್ಕೊಂಡ್ಬಿಡ್ತೇವೆ. ಒಂದು ಬಿಸಿಲು ಅಂತ ನೋಡೋಲ್ಲ ನಾವೀಗ, ಯಾವ್ದು ಗೊತ್ತಾ, ಮಕ್ಕಳಿಲ್ಲ ಅಂತ ಹೇಳ್ತಾನಲ್ಲ, ಅಂತ ಮಗ ನಮಗೊಬ್ಬ ಬೇಕು. ಅದಕ್ಕೆ ಆಚಾರ ಅರ್ಥ ಹೇಳ್ತಾರೆ, ಯಾರು ಹೇಳಿರಲಿಲ್ಲ, ಆಚಾರ ಹೇಳ್ತಾರೆ, ಮಗ ಅಂದ್ರೆ ಈ ಮಗ ಅಲ್ಲ, ಜ್ಞಾನ ಪುತ್ರವಾನ್, ನಮಗೆ ಜ್ಞಾನ ಇನ್ನೂ ಬಂದಿಲ್ಲ ಅಂತ ಕೊರಗೆ ನಮಗಿರಬೇಕು. ಶ್ರೀರಮಣ ತವಚರಣ ದೊರಕುವುದು ಹೇಗಿನ್ನ ಪರಮ ಪಾಪಿಷ್ಠ ನಾನು, ಆ ಕೊರಗೆ ನಮಗೆ ಬಂದೇ ಇಲ್ಲ. ನಾವೆಲ್ಲ ಓಕೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ, ಎಲ್ಲ ಈಗ ನಮ್ಗೆ ಇನ್ನೇನಿದೆ ಅಂತ ತಿಳ್ಕೊಂಡಿರ್ತೇವೆ. ಅಲ್ಲಿ ಏನಿದೆ, ಆಗಲೇ ಸಾವು ಹತ್ರ ಬಂದಿದೆ, ಇನ್ನೇನಿದೆ ನಿಮಗೆ ಆಗ್ಲೇನೆ. ಇವತ್ತು ಸಾವನ್ನು ಕೆಟ್ಟವರು ಯಾರಾದ್ರೂ ಇದ್ದಾರ? ಸಾಧ್ಯವೇ ಇಲ್ಲ. ಸ್ವತಃ ವಾಯುದೇವರು ದೇಹ ಬಿಡ್ತಾರಂತ ಉದರ ಬಗ್ಗೆ ನಡೀತೇವೆ. ಸ್ವಚ್ಛಂದ ಮೃತ್ಯು ಅವನು ಕರೀತಾರೆ, ಅವರು ದೇಹ ಬಿಡ್ತಾರೆ, ನಮ್ಮಂತೆ ಬಿಡೋದಿಲ್ಲ. ಎಲ್ಲರ ಪ್ರಾಣಶಕ್ತಿ ತಗೊಂಡೋಗ್ತದೆ ಮಹಾನುಭಾವರು, ಭಗವಂತನ ಸಂಕಲ್ಪ. ಅಂದಮೇಲೆ ನಾವು ಯಾರೋ ಸಾವನ್ಗಲ್ಲಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ನಾವು ಸುಖವಾಗಿದ್ದೇವೆ, ಅರ್ಥನೇ ಇಲ್ಲ ಅದಕ್ಕೆ. ಸುಖ ಕಾಣ ಲೋಕ ಬೇರೆ ಇದೆ, ಸುಖ ಕಾಣ ಬೇರೆ ಲೋಕ ಇದೆ, ಅಲ್ಲಿ ಹೋಗ್ಬೇಕು ಅನ್ನೋ ಯೋಚನೆ ಬಂದ್ರೆ ಅದು ಮಕ್ಕಳಿಲ್ಲ ಅನ್ನೋ ಕೊರಗಿದ್ದಾಗ ಲೆಕ್ಕ. ನಮ್ಮ ಮಕ್ಕಳು ಸಿಗಬೇಕಲ್ಲ, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಂತೆ. ಜ್ಞಾನ ಪುತ್ರವಾನ್ ಆಗ ಒಬ್ಬರು ಬಂದು ಹೇಳೋದಕ್ಕೋಸ್ಕರ ಸುಮಂತ್ರ ಆತನ ಮಂತ್ರಿ, ಆತ ಹೇಳ್ತಾನೆ, ರಾಜ ನಿನಗೆ ಒಂದು ಉಪಾಯ ಹೇಳ್ತೇನೆ ಕೇಳು. ಮಕ್ಕಳಾಗಬೇಕಾದ್ರೆ 2 ಕೆಲಸ ಮಾಡಬೇಕು ಅಂತ ಹೇಳ್ತಾನೆ. ಒಂದು ಅಶ್ವಮೇಧ ಯಾಗ ಮಾಡಬೇಕು ಫಸ್ಟ್, ಆಗಲೇ ಪುತ್ರ ಕಾನಷ್ಟಿ ಮಾಡಬೇಕು. 2 ಯಾಗ ಮಾಡಿದ್ರೆ ಮಾತ್ರ ಮಕ್ಕಳು ಸಿಗ್ತಾರೆ. ಎಷ್ಟು ಅಧ್ಯಾತ್ಮ ಇದೆ, ಯಜ್ಞ ಮಾಡಿದ್ರೆ ಮಾತ್ರ ಮಕ್ಕಳು ಸಿಗ್ತಾರೆ. ಇದೆಲ್ಲ ಇಂದ್ರಿಯಗಳೆಲ್ಲ ಸರಿನೇ, ಯಜ್ಞವಾಗಿ ಮಾಡಬೇಕದನ್ನ. ಅಶ್ವಮೇಧ ಯಜ್ಞವನ್ನು ಮಾಡಬೇಕು. ಅಶ್ವಮೇಧ ಯಜ್ಞ ಅಂದ್ರೆ ಏನು? ಇವತ್ತು ಅಶ್ವಮೇಧ ಅಂದ್ರೆ ರೇಸ್ ಕುದುರೆ ವೇಷ ತಿಳ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿಗೆ ಹೋಗಿದೆ. ಆ ರೀತಿ ಜನ ಕರೀತಾರೆ, ಅಶ್ವಮೇಧಕ್ಕೆ ಹೋಗಿದ್ದಾರೆ, ರೇಸ್ಗೆ ಹೋಗಿದ್ದಾನೆ ಅಂತ ಅರ್ಥ. ಒಳ್ಳೆ ಪದ ತೀರ್ಥ ಅಂತ ಯಾವುದಕ್ಕೆ ಕರೀತಾರಲ್ಲ, ಹಾಗೆ ತೀರ್ಥ ಅಂತ ಯಾವುದಕ್ಕೆ ಕರೆಯೋದಿಲ್ಲ. ಆ ರೀತಿ ಅಶ್ವಮೇಧ ಅಂದ್ರೆ ರೇಸ್ ಆಗಿದೆ ಜನಗಳಿಗೆ. ಅಶ್ವಮೇಧ ಅಂದ್ರೆ ಸ್ವಲ್ಪ ಅರ್ಥ ಅಂದ್ರೆ ಕುದುರೆ ಹೊಡೆಯೋದು, ಅದು ಸೆಕೆಂಡ್. ಇವತ್ತು ಅಶ್ವಮೇಧ ಏನೆಲ್ಲ ಮಾಡಿದ್ದಾರೆ ಕೆಲವು ಕಡೆಗೆ, ಒಂದು ಕುದುರೆ ಕೊಂದಿದ್ದಾರೆ ಅಂತ ಅಷ್ಟೇ ಅರ್ಥ, ಇನ್ನೇನು ಅರ್ಥ ಅಲ್ಲದೆ. ಅಶ್ವಮೇಧ ಯಾಗ ಮೊದಲು ತಿಳ್ಕೊಳ್ಬೇಕು, ಅದು ಕ್ಷತ್ರಿಯರು ಮಾಡೋ ಯಾಗ, ಎಲ್ಲರೂ ಮಾಡಕ್ ಬರೋದಿಲ್ಲ, ಕ್ಷತ್ರಿಯರು ಮಾಡಬೇಕು. 100 ಮಾಡಿದವರು ಹಿಂದೆ ತಲೆ ಬರ್ತಾರೆ ಅಷ್ಟೇ ಹೊರತು ಎಲ್ಲರೂ ಮಾಡಕ್ ಬರೋದಿಲ್ಲ. ಅದನ್ನ ಎಲ್ಲಿ ರೀತಿ ಬೇಕು, ಅದಕ್ಕೆ ಐ ಆಪರೇಷನ್ ಮಾಡ್ತೀರಿ ಅಂತ ಹೇಳಿ ಹಾರ್ಟ್ ಸ್ಪೆಷಲಿಸ್ಟ್ ಮಾಡಿದ್ರೆ ಐ ಆಪರೇಷನ್ ಅಲ್ಲ, ಅದು ಆ ಸಂಬಂಧಪಟ್ಟ ಇದನ್ನೇ ಮಾಡಬೇಕು, ಕಣ್ಣನ್ ಡಾಕ್ಟ್ರೇ ಮಾಡಬೇಕಾದ್ರೆ. ಅಶ್ವಮೇಧಕ್ಕೆ ಒಂದು ಅರ್ಥ ಇದೆ. ಮತ್ತೆ ನಾವೆಲ್ಲ ಅಶ್ವಮೇಧಾನ ಮಾಡಬೇಕು ಅಂದ್ರೆ ಅದಲ್ಲ, ಅಶ್ವ ಅಂದ್ರೆ ಕುದುರೆಗಳು, ಇಂದ್ರಿಯಗಳು ಅಂತ ಅರ್ಥ. ಇಂದ್ರಿಯಗಳ ಮೇಧ ಅಂದ್ರೆ ಏನು? ನಿಗ್ರಹ ಅಂತ ಅರ್ಥ. ಇಂದ್ರಿಯಗಳನ್ನ ದೇವರ ಕಡೆ ಹರಿಸಿಬಿಟ್ಟು ಅದೇ ಅಶ್ವಮೇಧ ಯಾಗ. ಅದನ್ನ ದಾಸರು ಹೇಳೋದು. ಆವರೋಗ ವಯನಗೆ ದೇವಧನ್ವಂತ್ರಿ ಸಾವಧಾನತೆಯನ್ನ ಕೈಯ ಬಿಡಿದು ನೀ ನೋಡಯ್ಯ. ಕಣ್ಣು ದೇವ್ರ ಕಡೆ ಹೋಗ್ಬೇಕು, ಕಿವಿ ದೇವ್ರ ಕಥೆ ಕೇಳಬೇಕು, ಕೈ ದೇವ್ರ ಪೂಜೆ ಮಾಡಬೇಕು, ಕಾಲು ದೇವಸ್ಥಾನಕ್ಕೆ ಹೋಗ್ಬೇಕು, ಬಾಯಿ ದೇವ್ರ ಪ್ರಸಾದ ತಿನ್ನಬೇಕು, ಉದರದಲ್ಲಿ ದೇವ್ರ ಪ್ರಸಾದ ಇರಬೇಕು, ಕಿವಿಯಿಂದ ದೇವ್ರ ಕಥೆ ಕೇಳಬೇಕು, ಮಾತು ಬಟ್ಟೆ ಕಾಲಿನಿಂದ ಕೈಯಿಂದ ಪ್ರತಿಯೊಂದರಿಂದ ದೇವ್ರ ಸೇವೆ ಮಾಡಬೇಕು. ಇವತ್ತು ನಾಲ್ಕು ಗಾಳಿ ಇದೆ ಕಾರಿಗೆ, ಒಂದೊಂದು ಗಾಳಿ ಒಂದೊಂದು ಕಡೆ ಹೋದ್ರೆ ಗತಿ ಏನಾಗಬೇಕು? ಈಗ ಒಂದು ಗಾಳಿ ಹಿಂದಕ್ಕೆ ಹೋದ್ರೆ ಕಥೆ ಮುಗಿತು. ಎಲ್ಲವೂ ಹೇಗೆ ಒಂದೇ ಗುರಿಯತ್ತ ಹೋಗಬೇಕು, ಎಲ್ಲ ಇಂದಿರಗಳು ಒಂದೇ ಗುರಿಯಲ್ಲಿ ಹೋಗಬೇಕು. ಅದನ್ನೇ ಆಚಾರ ಹೇಳುತ್ತಾರೆ. ಕಣ್ಣು ಅಂದ್ರೇನು, ಕಿವಿ ಅಂದ್ರೇನು? ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ರಂಗಯ್ಯನ ಪಾಡುವುದೇ ವರನ. ದೇವ ಭೂಷಣಕ್ಕೆ ಭೂಷಣ, ಇದು ಭೂಷಣ. ಕಂಗಡಿದ್ಯಾತಕೋ ಕಾವೇರಿ ರಂಗನ ನೋಡದ. ಇದರಲ್ಲಿ ಕಣ್ಣು ಅಂದ್ರೇನು? ಕಣ್ಣಿದ್ರೆ ಕಣ್ಣಲ್ಲ, ದೇವ್ರು ನೋಡಿದ್ರೆ ಮಾತ್ರ ಕಣ್ಣು. ತಿರುಪತಿ ಹೋಗಿ ಬಂದ, ಎಲ್ಲ ನೋಡ್ಕೊಂಡು ಬಂದ, ದರ್ಶನ ಆಯ್ತಾ ಅಂದ ಇಲ್ಲ ಅಂದ. ತಿರುಪತಿ ಯಾತ್ರನೇ ವೇಸ್ಟ್. ಇನ್ನೇನು ಏನು ಮಾಡ, ತಿರುಪತಿ ದರ್ಶನವನ್ನು ಮಾಡ್ದ, ಎಲ್ಲ ಓಕೆ. ಇವು ದರ್ಶನಕ್ಕೆ ಹೋಗಲಿಲ್ಲ, ಊಟಕ್ಕೆ ಹೊತ್ತಾಗಿತ್ತು, ಊಟ ಬರ್ಕೊಂಡು ಬಂದ್ಬಿಟ್ಟೆ ಅಂತ ಕೇಳಿದ್ರೆ, ಇಲ್ಲ ಊಟ ಅಲ್ಲಿಗೆ ಊಟಕ್ಕೆ ಹೋಗಬೇಕಾಗಿತ್ತು ನೀನೀಗ. ದರ್ಶನ ಆಯ್ತು, ಊಟ ಮಾಡ್ದೆ ಬಂದೆ ಅಂದ್ರೆ ಓಕೆ. ಭಾರಿ ಗಡಿಬಿಡಿ ಆಯ್ತು, ದರ್ಶನಕ್ಕೆ ಹೋದ್ರೆ ಕಷ್ಟ ಬಸ್ಸಿತ್ತು, ಊಟ ಮಾಡಿದ್ರೆ ಏನು ಬಂದ ಅಷ್ಟು ಬಲೇನು ಮಾಡೋಕೆ ಬರುತ್ತೆ. ದರ್ಶನ ಇಲ್ಲಿ ಮಾಡೋಕೆ ಅಲ್ಲಿಗೆ ಹೋಗ್ಬೇಕು ನಾವೀಗ. ಅಂದ್ರೆ ಅಲ್ಲಿ ಹೋದ ದರ್ಶನ ಮಾಡಿದ್ರೆ ಮಾತ್ರ ಯಾತ್ರೆ ಹೇಗೋ, ದೇವ್ರನ್ನ ಕಂಡ್ರೆ ಕಣ್ಣು, ದೇವ್ರ ವಿಷಯ ಕೇಳಿದ್ರೆ ಕಿವಿ. ಈ ಲೆಕ್ಕ ಆದರೆ ತಿಳ್ಕೊಂಡು ಬಿಟ್ರೆ ಟಿವಿ ನೋಡಿದ್ರೆ ಕಣ್ಣು ಅಂತ ಆಗಿದೆ, ಟಿವಿ ನೋಡಿದ್ರೆ ಕಣ್ಣು, ಏರ್ ಫೋನ್ ಇದ್ರೆ ಕಿವಿ. ಈ ತರ ಹೋಟ್ಲಿಗೆ ಹೋದ್ರೆ ಊಟ. ಮನೆಯಲ್ಲಿ ಅಡಿಗೆ ಮನೆಗಳೇ ಇಲ್ಲದ ಕಾಲ ಬಂದೋಗಿದೆ ಇತ್ತೀಚೆಗೆ. ಅಡಿಗೆ ಮನೆಗಳು ಸ್ವಂತ ಅಡಿಗೆ ಮಾಡ್ಕೊಳ್ಳೋ ಜನಗಳೇ ಇಲ್ಲ ಇವತ್ತು. ಸ್ವಂತ ಅಡಿಗೆ ಮಾಡ್ಕೊಳ್ಳೋ ಜನಗಳೇ ಇಲ್ಲ. ಬರ್ತಾ 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 ದೇವ್ರ ಮನೆಯಿಂದ ಮನೆ ಕಟ್ಟಿಸೋ ಅಭ್ಯಾಸ ಬಂದಿತ್ತು. ಅಡಿಗೆ ಮನೆ ಕೂಡ ಕಳೆದಿರೋದಿಲ್ಲ ಈಗ. ಮನೆ ಅಡಿಗೆ ಮಾಡೋ ಅಭ್ಯಾಸವೂ ಇಲ್ಲವಲ್ಲ. ಕ್ಯಾರಿಯರ್ ಬರುತ್ತಾ ಹೋಗುತ್ತೆ, ಬರುತ್ತಾ ಹೋಗುತ್ತೆ, ಅಷ್ಟೇ ಹೊರತು ವ್ಯವಸ್ಥೆನೇ ಇದೆ. ಇದೆಲ್ಲ ಅನೇಕರಿಗೆ ಆಶ್ಚರ್ಯ ಫ್ಯಾಕ್ಟ್. ಅದು ಬರ್ತಾ 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 ಇನ್ನು ಕೊನೆಗೆ ಎಲ್ಲಿವರೆಗೆ ಹೋಗುತ್ತೆ ಅಂತ ಮನೆ ಅಡಿಗೆ ಅಂತ ಹೇಳಿದ್ರೆ ಅಡಿಗೆ ಯಾವ್ದು ಬರುತ್ತೆ ಗೊತ್ತೇ ಇಲ್ಲ. ಹಾಲು ಎಲ್ಲಿಂದ ಬರ್ತಾ ನಮ್ಗೆ ಗೊತ್ತಿಲ್ಲ, ಗೋವಿಂದ ಬರುತ್ತೆ ಗೊತ್ತಿಲ್ಲ. ಅಡಿಗೆ ಅಂದ್ರೆ ವಯಸ್ಸು ಹೋಟ್ಲಿಂದನೆ ಬರುತ್ತಾ ಇಲ್ಲ ಅಡಿಗೆ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜನ ಬದಲಾಗ್ತಾರೆ. ಇನ್ನು ಏನು ಸಾಧನೆ ಮಾಡಕ್ ಸಾಧ್ಯ ಇದೆ? ದಶರಥನ ಕಥೆ ಒಬ್ಬ ಸಾರ್ಥಕ ಜೀವನ ಕಥೆ. ಫಲವಿದು ಬಾಳದು, ಇದಕ್ಕೆ ಸರಿಯಾದ ಬಾಳು ಹೇಗಿರಬೇಕು ಅಂದ್ರೆ ಅಶ್ವಮೇಧ ಯಾಗವನ್ನು ಮಾಡಬೇಕು. ಹತ್ತು ಕುದುರೆಗಳು, ಹತ್ತು ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ದೇವರ ತಿಳುವಳಿಕೆಗೋಸ್ಕರ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಕರ್ಮೇಂದ್ರಿಯಗಳು ದೇವರ ಪೂಜೆಗೋಸ್ಕರ, ಜ್ಞಾನದಿಂದ ತಿಳಿವು, ಕರ್ಮೇಂದ್ರಿಯಗಳಂದ್ರೆ ಕೆಲಸ. ಎರಡಾದರೂ ಅದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಆಯ್ತು. ಇದು ಕ್ಯಾಶುವಲ್ ಆಯ್ತು. ಸ್ಪೆಷಲ್ ಆಗಬೇಕಾದ್ರೆ ಅಶ್ವಮೇಧ ಯಾಗ ಅಂತೇಳಿ ಸ್ಪೆಷಲ್ ಅಶ್ವಮೇಧ ಯಾಗ. ಒಂಬತ್ತು ವರ್ಷ ಮಾಡಿದ ಅನೇಕರು ಮಾರಾಯಣ ಕೇಳಿರ್ತಾರೆ ಸರಿಯಾಗಿ, ಕೆಲವರು ಕರೆದಿರೋದಿಲ್ಲ. ಎಷ್ಟು ಅಶ್ವಮೇಧ ಯಾಗ ಮಾಡಿದ ಗೊತ್ತ ದಶರಥ ರಾಜ? ಒಂಬತ್ತು ಸಾವಿರ ವರ್ಷ ಮಾಡಿದಂತಾತ. ಒಂಬತ್ತು ಸಾವಿರ ವರ್ಷ ಅಶ್ವಮೇಧ ಯಾಗವನ್ನು ಮಾಡ್ತಾರೆ. ಆ ಶುರು ಮಾಡಿದ ಐವತ್ತು ಸಾವಿರ ವರ್ಷ ಆಗಿತ್ತು. ಆಗ್ಲೇ ಆತರಿಗೆ ಐವತ್ತು ಸಾವಿರ ವರ್ಷ ಆಗಿತ್ತು. ಮುಗಿದ ಐವತ್ತೊಂಬತ್ತು ಸಾವಿರ ವರ್ಷ ಆಗಿತ್ತು. ನಮಗೆ ಸಾವಿರ ತೆಗೆದು ಹಾಕ್ಬಿಡಿ, ಐವತ್ತು ವರ್ಷ ಆದ್ಮೇಲೆ ಐವತ್ತೊಂಬತ್ತು ವರ್ಷ ಮುಗಿಸಿದ್ರೆ ಹವ ಆಗಿ. ಆ ಯುಗದಲ್ಲಿ ಅದೇ ಕರೆಕ್ಟು. ನನಗದೆಲ್ಲ ಅರ್ಥ ಆಗೋದಿಲ್ಲ. ಆದ್ರಿಂದ ಐವತ್ತು ಸಾವಿರ ವರ್ಷ ಮುಗಿದ ಮೇಲೆ ಒಂಬತ್ತು ಸಾವಿರ ವರ್ಷ ಮಾಡ್ದ. ಇದೊಂದು ಪ್ರಸಂಗ ನೆನಪಿರಬೇಕು. ಒಂಬತ್ತು ಸಾವಿರ ವರ್ಷ ಅಶ್ವಯರಾಗ ಮಾಡಿದ್ನಲ್ಲ, ಅದಕ್ಕೆ ರಾಮದೇವರು ಒಂದು ಅವತಾರ ಮಾಡಿದ್ರು ಗೊತ್ತಾ? ನವಮಿನ ಅವತಾರ ಮಾಡಿದ್ರು. ಒಂಬತ್ತು ಸಾವಿರ ವರ್ಷದ ಫಲ ನವಮಿ ಎಂದು ಭಗವಂತ ಸಿಕ್ಕ. ನವಮಿ ಅಂದ್ರೆ ಯಾವನು ಗೊತ್ತಾ? ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯ ಮಾತ್ರ ನಿವೇದನಂ. ಪ್ರಹ್ಲಾದರಾಜ ಹೇಳಿದ ಒಂಬತ್ತು ವಿಧದ ಭಕ್ತಿ ನವಮಿ ಅಂದ್ರೆ ಅದು. ನವಮಿ ನೀಯತೆ ಇತಿ ನವಮಿ. ಒಂಬತ್ತಿಗೆ ಭಗವಂತ ಸಿಕ್ತಾನಂತೆ, ಅದಕ್ಕೆ ದೇವರಿಗೆ ನವಮಿಯಿಂದ ಅವತಾರ ಮಾಡ್ತಾನೆ ಭಗವಂತ. ನವಮಿದ ಭಕ್ತಿ ಇಲ್ಲದೆ ಹೋದರೆ ಎಂದೂ ದೇವರು ಒಲಿಯೋದಿಲ್ಲ. ಒಂದು ಇಲ್ಲದೆ ಹೋದ್ರೆ ಭಕ್ತಿ ಮುಗಿತು. ಒಂಬತ್ತು ಇರಬೇಕಂತೆ. ಆರು ಸಬ್ಜೆಕ್ಟಲ್ಲಿ ಆರು ಹಾಗೆ ಪಾಸ್ ಮಾಡಬೇಕು. ಹಾಗೆ ಒಂಬತ್ತು ಭಕ್ತಿ ಒಂಬತ್ತು ಇರಬೇಕು. ಹರಿಯ ಒಂಬತ್ತು ಭಕ್ತಿ ಬಲ್ಲಂತ ಧೀರ ಮರಳಿ ಸಂಸ್ಕೃತಿಯೊಳಗೆ ತಾ ಹುಟ್ಟಿದಾರ. ಪುರಂದರದಾಸರ ಮಾತು. ಹರಿಯ ಒಂಬತ್ತು ಭಕ್ತಿ ಬಲ್ಲಂತ ಧೀರ ಮರಳಿ ಸಂಸ್ಕೃತಿಯೊಳಗೆ ತಾ ಹುಟ್ಟಿದಾರ. ಒಂಬತ್ತು ಸಬ್ಜೆಕ್ಟ್ ಪಾಸ್ ಮಾಡಿ ಮತ್ತೆ ಹುಟ್ಟು ಬರೋದಿಲ್ಲ. ಇದು ನವಮಿ ಒಂಬತ್ತು ಸಬ್ಜೆಕ್ಟ್ ಅರ್ಥ ಆಯ್ತು. ಆದರೆ ಇನ್ನೊಂದು ಬಾಕಿ ಉಳಿದು ಪುತ್ರ ಕಾಮಷ್ಟಿ ಮಾಡಬೇಕಾಗಿತ್ತು. ಅದು ಒಂದು ವರ್ಷ ಮಾತ್ರ. ಇದು ಒಂಬತ್ತು ಸಾವಿರ ವರ್ಷ, ಇದು ಒಂದು ವರ್ಷ ಮಾತ್ರ ಪುತ್ರ ಕಾಮಷ್ಟಿ. ಎಷ್ಟು ಅರ್ಥ ಇದೆ ಅದಕ್ಕೆ ಅಂದ್ರೆ, ಒಂಬತ್ತು ಸಾವಿರ ವರ್ಷ ಅಧ್ಯಯನ, ಒಂದು ವರ್ಷ ವಿಶೇಷವಾಗಿ ಬ್ರಹ್ಮ ಜಿಜ್ಞಾಸೆ ಮಾಡಿದವ ಪುತ್ರ. ಭಗವಂತನೇ ಮಗನಾಗಿ ಹುಟ್ಟಬೇಕು, ಯಾರೋ ಹುಟ್ಟಿದ್ರೆ ಮಗನಲ್ಲ. ಇದನ್ನು ಸುಮಂತ್ರ ಹೇಳಿರ್ತಾರೆ. ನಮ್ಮ ಹಿತೈಷಿಗೆ ಹೇಗಿರಬೇಕು ಅಂತ, ಸುಮಂತ್ರರಾಗಿರಬೇಕು ಅಂತ ಅರ್ಥ. ಸುಮಂತ್ರ ಒಳ್ಳೆ ಮಂತ್ರ ತಿಳಿದವರಾಗಿರಬೇಕು ಅಂತ ತಾತ್ಪರ್ಯ. ಒಳ್ಳೆ ಮಂತ್ರ ತಿಳಿದವರು ನಮ್ಗೆ ಹೇಳಬೇಕು. ಇವತ್ತು ಕುಮಂತ್ರ ತಿಳಿದವರು ಸಿಗ್ತಾರೆ, ಮೋಸ ಹೇಗೆ ಮಾಡಿದ್ರೆ ಹೇಳ್ಕೊಡ್ತೀನಿ ಬಾ ಅಂತ ಹೇಳ್ತಾನೆ. ಅಂಥವ್ರು ಕುಮಂತ್ರಿಗಳು, ಸುಮಂತ್ರಿಗಳಾಗಬೇಕು. ಸುಮಂತ್ರನ ಸಹಕಾರ ಇದ್ದಿದ್ದಕ್ಕೆ ಜೀವನಿಗೆ ದೇವರು ಭಗವಂತ ಮಗನಾಗಿ ಹುಟ್ಟಿದ. ಸುಮಂತ್ರ ಅಂದ್ರೆ ಯಾರು ಹಾಗಿದ್ರೆ? ಶೋಧನಾಹ ಮಂತ್ರಾಹ ಯಶ ಸಹ. ಒಳ್ಳೆ ಮಂತ್ರಗಳಾಗಬೇಕು. ಅಂತ ಮಂತ್ರ ಎಷ್ಟಿವೆ ಗೊತ್ತಾ? ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಏಳು ಕೋಟಿ ಮಹಾಮಂತ್ರ ಇದೆ ಅಂತೆ. ಏಳು ಕೋಟಿ ಮಹಾಮಂತ್ರಗಳು, ಒಂದಲ್ಲ ಎರಡಲ್ಲ, ಸಪ್ತಕೋಟಿ ಮಹಾಮಂತ್ರಗಳಿವೆ. ಅದಿರುತ್ತೆ ನಮಗೆ ಗಾಯತ್ರಿ ಮಂತ್ರ ಒಂದೇ ಗೊತ್ತಿಲ್ಲ ಫಸ್ಟ್ ಪಾಪ ಜನಗಳಿಗೆ. ಇನ್ನು ಒಂಬತ್ತು ಕೋಟಿ ಏಳು ಕೋಟಿ ಮಂತ್ರ ಎಲ್ಲಿ ಗೊತ್ತಿರಬೇಕು? ಆ ಏಳು ಕೋಟಿ ಮಂತ್ರಗಳು ಗೊತ್ತಿದ್ರೆ ಸಾಲದು, ಸಿದ್ಧಿ ಬಂದಿರಬೇಕು. ಗಾಯತ್ರಿ ಹೇಳ್ತಾರೆ ಸಿದ್ಧಿ, ಗೋಪಾಲದಾಸರಿ ಬಂತಲ್ಲ ಅದು ಸಿದ್ಧಿ. ಅದು ಮಂತ್ರ ಹೇಳಿದ್ರೆ ಸಾಲದು, ಪರೀಕ್ಷೆ ಕೊಟ್ಟ ಫೇಲ್ ಅಂದ್ರೆ ಏನ್ ಮಾಡ್ತೀರಿ ಆಲ್ಟೈಟ್. ಸಿದ್ಧಿ ಅಂದ್ರೆ ಮತ್ತೆ ಕೋರ್ಸ್ ಕಂಪ್ಲೀಟ್ ಆದ್ರೆ ಸಿದ್ಧಿ. ಅದು ಫಸ್ಟ್ ರ್ಯಾಂಕ್ ಬಂದ ಮಹಾಸಿದ್ಧಿ ಇದ್ದಾಗ ಲೆಕ್ಕ. ಮತ್ತೆ ಡಿಸ್ಕಂಟಿನ್ಯೂ ಮಾಡಿದ್ರೆ ಸಿದ್ಧಿ ಅಲ್ಲ. ಅದಕ್ಕಾಗಿ ಭಗವಂತ ಒಂಬತ್ತು ಏಳು ಕೋಟಿ ಮಹಾಮಂತ್ರಗಳು ಸಿದ್ಧಿ ಆಗಬೇಕು ಅಂತ ಮಂತ್ರ ಯಾರು ಗೊತ್ತ? ಸುಮಂತ್ರ. ಶ್ರೀಮದ್ ಆಚಾರ್ಯ ರಾಯರು ಬರೀತಾರೆ, ದ್ವಾತ್ರಿಂಶಲ್ ಲಕ್ಷಣ ಉಪೇತಾರಾಂ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ ಅಸ್ಮದ್ ಗುರುಣಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಚರಣಾನಾಂ ಅಂದ್ರೆ ಸುಮಂತ್ರದೊಂದು ಅರ್ಥ ಆಗ್ತದೆ. ಇಂಥ ಮಂತ್ರಿ ಹನುಮಂತನೇ ಆ ಮಂತ್ರಿ. ಇನ್ಯಾಕೆ ಹೇಳಬೇಕು? ಸುಮಂತ್ರನಿಂದಾಗಿ ದಶರಥನಿಗೆ ಜ್ಞಾನ, ಸುಮಂತ್ರ ಅಂದ್ರೆ ಹನುಮಂತ, ಹನುಮಂತನಿಂದಾಗಿ ಸುಗ್ರೀವನಿಗೆ ಜ್ಞಾನ ಮತ್ತೆ ಸುಮಂತ್ರ, ಹನುಮಂತನಿಂದಾಗಿ ವಿಭೀಷಣನಿಗೆ ಜ್ಞಾನ ಮತ್ತೆ ಸುಮಂತ್ರ. ಸೊ ಹನುಮಂತ ಸುಮಂತ್ರ ಅಂಬುದಕ್ಕೆ ರಾಮಾಯಣ ಪೂರ್ತಿ ಎಕ್ಸಾಂಪಲ್. ನಮಗೆ ಭರತನಿಗೆ ರಾಮನ ವಿಷಯ ಇದ್ದ ಹನುಮಂತನೇ, ಸ್ತ್ರೋಯು ಹನುಮಂತ ಸುಮಂತ್ರ. ಅದಕ್ಕೆ ತಂತ್ರಸಾರ ಸಂಗ್ರಹ ಬರದ ಶ್ರೀಮದ್ ಆಚಾರ್ಯರೇ ಸುಮಂತ್ರರು. ಸುಮಂತ್ರರು ವಾಮಾಚಾರದ ಮಂತ್ರ ಮಂತ್ರಗಳಲ್ಲ, ವಾಮಾಚಾರದ ಮಂತ್ರ ಹೇಳಬಾರದು, ಸೋಮನ ಮಂತ್ರಗಳನ್ನು ಹೇಳಬೇಕು. ಅಂತ ಮಂತ್ರಗಳಲ್ಲಿ ಏಳು ಕೋಟಿ ಮಹಾಮಂತ್ರಗಳ ಬಗ್ಗೆ ರಾಘವೇಂದ್ರ ಸ್ವಾಮಿಗಳು ಮಾಹಿತಿ ಕೊಟ್ಟಿದ್ದಾರಲ್ಲ, ಅಂತ ಸುಮಂತ್ರ ಹನುಮಂತನಾಗಿದ್ದಾನೆ. ಅಂತ ಹನುಮಂತನ ಭಕ್ತರು ಕೂಡ ಯಥಾಯೋಗ್ಯವಾದ ಸುಮಂತ್ರರು. ಅವರಿಂದ ಉಪದೇಶವನ್ನು ಪಡೆದ, ಆಗ ಹೇಳಿದ ಋಷ್ಯಶೃಂಗರು ಬರಬೇಕು ಪುತ್ರ ಕಾಮೇಷ್ಠಿಗೆ. ಅವರು ಬರ್ತಾರೆ, ಯಾಗವನ್ನು ಮಾಡ್ತಾನೆ, ಆಗ ಆ ಯಜ್ಞ ಪುರುಷ ಕಾಣಿಸ್ತಾರೆ. ಇಷ್ಟೆಲ್ಲ ಜೀವ ದೊಡ್ಡ ಯಜ್ಞ ಇತ್ತು. ಯಜ್ಞದಿಂದ ಭಗವಂತ ಅನ್ನೋದಕ್ಕೆ ಭಗವಂತನ ಹೇಳಿದ ಮಾತು ಸಾಕ್ಷಿ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ, ಭಗವದ್ಗೀತೆಯ ಮಾತದು. ಹದಿನೆಂಟನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಯಜ್ಞೋ ದಾನಂ ತಪಶ್ಚೈವ. ಭಗವಂತನನ್ನು ಕಾಡಲಿಕ್ಕೆ ಮೂರು ಕೆಲಸ ಪಡಬೇಕಂತ, ಯಜ್ಞ ದಾನ ತಪಸ್ಸು. ಯಜ್ಞ ದಾನ ತಪಸ್ಸು. ಯಜ್ಞ ಅಂದರೆ ಅಶ್ವಮೇಧಾದಿ ಯಜ್ಞಗಳು ಒಂದು, ದಾನ ಅಂತ ಹೇಳಿದರೆ ಜ್ಞಾನದಾನ ಹೇಳಿ ಎಲ್ಲವೂ ದಾನಗಳೇ. ಒಟ್ಟು ಉಪಯುಕ್ತವಾದ ನಿಷಿದ್ಧವಲ್ಲದ ಪದಾರ್ಥ ಕೊಟ್ಟರೆ ದಾನ. ನಿಷಿದ್ಧ ಪದಾರ್ಥ ದಾನಿಂದ ನಾಯಿ ಮರಿ ದಾನ ಮಾಡಿದಂದ್ರೆ ಏನು ಮಾಡಬೇಕು? ಈ ಮತ್ತೆ ನಾಯಿ ಮರಿ ದಾನ ಮಾಡಿದೆ, ಇನ್ನು ಕೊಟ್ಟೆ, ಎಷ್ಟೇ ದಾನ ಮಾಡಿದೆ, ಬಂಗಾರದ ಎಷ್ಟೇ ಕೊಟ್ಟೆ, ತಗೊಂಡು ಏನು ಮಾಡಬೇಕು? ಚಿನ್ನದ ಎಷ್ಟೇ ಅದು ಹೈ ಕ್ಲಾಸ್ ಕುಡಿದು ಕುಡಿದು ಸೇದಿ ಸೇದಿ ಹಾಳಾಗದ್ದು ಕೊಟ್ಟಾಗ ಅವೆಲ್ಲ ಅಲ್ಲ. ದಾನಕ್ಕೆ ವಸ್ತು ಯೋಗ್ಯವಾಗಬೇಕು, ದಾತವ್ಯ ವಸ್ತು ಆಗಬೇಕು. ದಾತವ್ಯ ವಸ್ತು ದೇಶ ಕಾಲ ಪಾತ್ರ ಮೂರಿರಬೇಕು, ಅವಾಗ ಅದು ದಾನ ಅಂತ ಹೇಳಿ ದಾನ ಅಲ್ಲ. ಎರಡನೇದದು ಅತಿಶ್ರೇಷ್ಠವಾದ ದಾನ ಅಂದ್ರೆ ಜ್ಞಾನದಾನ ಅಂತ ಆಚಾರ್ಯ ಬರೀತಾರೆ. ಜ್ಞಾನದಾನ ಸ್ವೀಕಾರ ಮಾಡೋದು ದೊಡ್ಡದು, ಕೊಡೋದು ದೊಡ್ಡದು. ಕೊನೆಯದು ತಪಸ್. ತಪಸ್ ಅಂದ್ರೆ ತಪ ಆಲೋಚನೆ, ಅಧ್ಯಯನವನ್ನು ತಪಸ್ಸು ಅಂತ ಕರೀತಾರೆ. ತದ್ಧಿ ತಪ ತದ್ಧಿ ತಪ ಒಂಬತ್ತು ಮೂರನ್ನು ಮಾಡಬೇಕು. ಆ ದೃಷ್ಟಿಯಿಂದ ದಶರಥ ರಾಜನಿಗೆ ಈ ಪುತ್ರ ಕಾವ್ಯಷ್ಟಿಯ ಫಲವಾಗಿ ಕೊನೆಗೆ ಸಿಕ್ಕಿದ್ದೇನು, ಯಜ್ಞ ಪುರುಷ ಎದ್ದು ಬಂದ ಅಂದ್ರೆ ಯಾವುದು ಆಟೋಮೆಟಿಕ್ ಅಲ್ಲ. ಒಬ್ಬ ವ್ಯಕ್ತಿ ಎದ್ದು ಬಂದ, ಕೈಲಿ ಬಂಗಾರದ ಪಾತ್ರೆ ಇಟ್ಕೊಂಡಿದ್ದಾನೆ, ಅದ್ರ ತುಂಬಾ ಪಾಯಸ ಇದೆ, ತಗೋ ಅಂತ ಕೊಡ್ತಾನೆ. ಇಷ್ಟೆಲ್ಲ ಕಟ್ಪಟ್ ಪಾಯಸ ಬಂತ ಅಂತ ಏನು ಮಾಡ್ಬೇಕೆ? ಇಷ್ಟೆಲ್ಲ ಕಟ್ಪಟ್ ಪಾಯಸ ಬಂತ ಅಂದ್ರೆ ಅಂತಿಂತ ಪಾಯಸ ಅಲ್ಲ, ಭಗವಂತ ಅವತಾರ ಮಾಡ್ತಕ್ಕಂಥ ಪಾಯಸ ಕೊಡ್ತಾ ಇದ್ದಾನೆ. ನೋಡು ದಶರಥ, ಇದನ್ನ ನೀನು ಮೂರು ಜನ ಹೆಂಡಂದ್ರಿಗೆ ಹಂಚಬೇಕು. ಅದೇ ಶ್ರವಣ ಮನನ ಧ್ಯಾನ, ಮೂರಕ್ಕೂ ಪಾಯಸ ತಲುಪಬೇಕು, ಮೂರು ಜನಕ್ಕೆ ಹಂಚು. ಅರಿ ಅವಾಗ ನೀವು ಮಕ್ಕಳಾಗ್ತಾರೆ ಅಂತ ಹೇಳಿರ್ತಾರೆ. ಹಂಚಿದನಂತೆ ಆ ಪಯಸ್ಸದ ಹಂಚಿದ. ಅದರಲ್ಲಿ ಕೌಶಲ್ಯಗೆ ಅರ್ಧ ಭಾಗ, ಆದರೆ ಉಳಿದ ಭಾಗ ಎರಡು ಭಾಗ ಮಾಡದ. ಒಂದನ್ನು ಸುಮಿತ್ರಿಗೆ ಕೊಟ್ಟ, ಉಳಿದನ್ನು ಮತ್ತೆ ಎರಡು ಭಾಗ ಮಾಡದ. ಒಂದನ್ನು ಕೈಕೇಯಿಗೆ ಕೊಟ್ಟ, ಉಳಿದು ಮತ್ತೆ ಸುಮಿತ್ರಿಗೆ ಕೊಟ್ಟ. ಈಗ ನಾಲ್ಕು ಭಾಗವನ್ನು ಈಕ್ವಲ್ಲ ಹಂಚಲಿಲ್ಲ, ಈ ರೀತಿಯಲ್ಲಿ ಹಂಚಿದ ಶರತ ರಾಜ. ಆಗ ಹುಟ್ಟುತ್ತಾ ಇದ್ದಾರೆ, ಪಾಯಸದಿಂದ ಹುಟ್ಟುತ್ತಾ ಇದ್ದಾರೆ. ದೊಡ್ಡ ಅಧ್ಯಾತ್ಮ ಪಾಯಸ ಅಂದ್ರೆ ಏನು? ಸುಲಭವಾಗಿ ಹೇಳ್ತಾರೆ, ಪಾಯಸ ಅಂದ್ರೆ ಹಾಲು, ಪಾಯಸ ಅಂತ ಹೇಳಿದ್ರೆ ಕ್ಷೀರ ಸಮುದ್ರ, ದೊಡ್ಡ ಹಾಲು ಅಂದ್ರೆ ಕ್ಷೀರ ಸಮುದ್ರ. ಅದರಿಂದ ಹುಟ್ಟಿ ಬಂದವರಿದ್ದ ನಾಲ್ಕು ಜನ ಇಲ್ಲಿ ಅಂತ ಹೇಳ್ತಾರೆ. ರಾಮ ಲಕ್ಷ್ಮಣ ಭರತ ಶತ್ರು ನಾಲ್ಕು ಜನ ಯಾರು ಗೊತ್ತೇನು? ಎಲ್ಲ ಹೆಡ್ ಕ್ವಾರ್ಟರ್ಸ್ ಕ್ಷೀರಸಾಗರದವರೆಲ್ಲ ಕೂಡ ಎಲ್ಲ ಕ್ಷೀರಸಾಗರದವರು. ರಾಮ ಸಾಕ್ಷಾತ್ ಭಗವಂತ, ಶೇಷಶಾಹಿ ಭಗವಂತ ಕ್ಷೀರಸಾಗರದಿಂದ ಬಂದ. ಲಕ್ಷ್ಮಣ ಶೇಷ ಕ್ಷೀರಸಾಗರದಿಂದ ಬಂದ, ಆತ್ಮತ್ವ ಶೇಷಾಗಿ ಬಂದವನೇನೆ. ಭರತ ಚಕ್ರ, ಭರತ ಚಕ್ರ ಮಹಾಚಕ್ರ ಅಭಿಮಾನಿ ದೇವತೆ, ಮುಖ್ಯಾಭಿಮಾನಿ ಮಹಾಲಕ್ಷ್ಮಿನೇ ದುರ್ಗಾದೇವಿ. ಆಮೇಲೆ ಕಾಮ, ಕಾಮನೇ ಭರತ. ಆದ್ದರಿಂದ ಆತನ ಪ್ರಯಸ್ಸ ಅಲ್ಲಿ ಕ್ಷೀರಸಾಗರ ಬಂದವನೇ. ಎಲ್ಲ ಬಂಗಡದಿಂದ ಬಂದ್ವಿ, ಎಲ್ಲ ಬದರಿಂದ ಬಂದ್ವಿ ಅಂತ ಹೇಳುತ್ತೆ. ಎಲ್ಲ ಕ್ಷೀರಸಾಗರ ಬಂದವರೇನೆ. ಶತ್ರುಘ್ನ ಶಂಖ, ಮುಖ್ಯಾಭಿಮಾನಿ ಶ್ರೀರೂಪದ ಮಹಾಲಕ್ಷ್ಮಿ, ಅವಾಂತರಾಭಿಮಾನಿ ಶತ್ರುಘ್ನ, ಆತ ಅನಿರುದ್ಧ ಪ್ರದ್ಯುಮ್ನ ಮಗ, ಆತ ಬಂದ. ಹೀಗಾಗಿ ನಾಲ್ಕು ಜನ ಪಾಯಸದಿಂದ ಬಂದರು. ಅದಕ್ಕೆ ದಾಸ ಹೇಳ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ. ವಿಠಲನಾಮ ತುಪ್ಪವ ಧರಿಸಿ ಬಾಯಿ ಚಪ್ಪರಿಸಿರು. ಅದ್ರ ಪಾಯಸ ಅಂದ್ರೆ ಈ ಪಾಯಸ ಅಲ್ಲ, ಕ್ಷೀರ ಸಮುದ್ರದ ಪಾಯಸ, ಶಾಸ್ತ್ರವೇ ಒಂದು ಪಾಯಸ, ಶಾಸ್ತ್ರದಿಂದ ಬಂದರು ಅಂತ ಕರೀತಾರೆ. ನಾಲ್ಕು ಜನ ಯಾರು? ಇದು ಭಾರಿ ಗಂಡಲ. ನಾಲ್ಕು ಜನ ಯಾರು? ಅದು ದೊಡ್ಡ ಜಿಜ್ಞಾಸೆ. ನಮಗೆ ನಾಲ್ಕು ಸಿಗಬೇಕು ಅಂತ ಐತಿ, ಅದು ಅಧ್ಯಾತ್ಮ. ಮತ್ತೆ ನಾಲ್ಕು ಸಿಗಬೇಕು, ದೇವರೊಬ್ರು ಸಾಕೊಂತೀರಿ, ನಾಲ್ಕು ಸಿಕ್ಕರಲ್ಲ ಏನ್ ಮಾಡಬೇಕು ಅಂದ್ರೆ ಅದು ರಹಸ್ಯವಾದಂತ ತುಂಬಿನ ತತ್ವವನ್ನು ಹೇಳ್ತಾರೆ. ಮೊದಲೇ ಹೇಳಿದಂತೆ ಇದು ನಾಲ್ಕು ದಿವಸಗಳ ಪ್ರವಚನ. ಅದರಲ್ಲಿ ಇಡೀ ರಾಮಾಯಣದ ಕೆಲವು ಎಲ್ಲ ಹೇಳದಂತೂ ವಿವೇಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮುಖ್ಯ ಘಟ್ಟಗಳ ಹನುಮಂತ ಅಂದ್ರೇನು, ಭೀಷಣ ಅಂದ್ರೇನು, ಸುಗ್ರೀವ ಅಂದ್ರೇನು, ಎಲ್ಲ ಅಧ್ಯಾತ್ಮ ಹೇಳಬೇಕು. ಅದಕ್ಕೆಲ್ಲ ಕಪಿಗಳು ಅಂದ್ರೇನು, ರಾಕ್ಷಸರು ಅಂದ್ರೇನು, ರಾವಣ ಅಂದ್ರೆ ಏನರ್ಥ, ಇದು ದಶರಥ ಅಥವಾ ದಶಮುಖ, ಹೇಗೆ ಕಾಂಪಕ ಬಿಟ್ಟಿದ್ದಾರೆ ಬೆಳೆದ. ದಶರಥ ಇಲ್ಲಿದ್ದಾನೆ, ದಶಮುಖ ಅಲ್ಲಿದ್ದಾನೆ, ಇವೆಲ್ಲ ಏನು ಅರ್ಥ ಆಗಿದ್ರೆ. ಮತ್ತೆ ದಕ್ಷಿಣ ಸಮುದ್ರ ಅಂದ್ರೇನು, ಸಮುದ್ರ ದಾಟದ ಅಂದ್ರೇನು, ಅಶೋಕವನ ಅಂದ್ರೇನು, ಶಿಕ್ಷಿಪ ವೃಕ್ಷ ಅಂದ್ರೇನು, ಎಲ್ಲ ಅಧ್ಯಾತ್ಮನೆ. ಇದನ್ನೆಲ್ಲ ಬಿಡಿಸಿದ ಏಕಮಾತ್ರ ಆಚಾರ್ಯ ಶ್ರೀಮದ್ ಆಚಾರ್ಯರು. ಆ ದೃಷ್ಟಿಯಿಂದ ನಮಗೆ ರಾಮಾಯಣ ಮೊದಲ ಕಥೆಯಲ್ಲ, ಮೂಲತ ತತ್ವಶಾಸ್ತ್ರ. ಎಂತಿಂತ ತತ್ವಶಾಸ್ತ್ರ ಅಲ್ಲ, ನಮ್ಮ ಬದುಕಿಗೆ ದೇವರನ್ನು ಕಾಣಲೇಬೇಕು ಅಂತಕ್ಕಂಥ ಗುರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ಮಹೋನ್ನತವಾದ ಕೃತಿ ರಾಮಾಯಣ. ಅದನ್ನು ಹೇಗೆ ಅಂತ ತಿಳ್ಕೊಂಡು ದೊಡ್ಡ ಕರ್ತವ್ಯ. ಇದು ರಾಮೋತ್ಸವದ ಸುಸಂದರ್ಭ ಬೇರೆ, ಅದು ವೈಶಾಖ ಮಾಸದಂತ ಒಂದು ದೊಡ್ಡ ಪರ್ವಕಾಲ ಮುಂದೆ ಬರ್ತಾ ಇದೆ. ಈಗಾಗಲೇನೆ ಚೈತ್ರ ಮಾಸದ ಶುಕ್ಲಪಕ್ಷ ರಾಮಾವತಾರ, ಮೊನ್ನೆ ಹನುಮ ಜಯಂತಿ ಆಗಿದೆ, ಇನ್ನು ಮುಂದೆ ಪರಶುರಾಮ ಜಯಂತಿ ಬರುತ್ತೆ ನಾಡಿದ್ದು. ಪರಿಸರ ವೈಶಾಖ ಮಾಸದ ಅಕ್ಷಯ ತೃತೀಯ ಆದ ಪರಶುರಾಮ ಜಯಂತಿ. ಅವತ್ತು ಪರಶುರಾಮದವರು ರಾಮಾಯಣದಲ್ಲಿ ಬಂದಿದ್ದಾರೆ, ಅದನ್ನೆಲ್ಲ ಕೇಳಿರ್ತೀರಿ. ಇಂಥ ಪರ್ವಕಾಲದಲ್ಲಿ ಕೇಳುವ ಅತ್ಯಂತ ಪುಣ್ಯಕರ ಅಂತ ಹೇಳ್ತಾ, ನಾಳೆ ನಾಡಿದ್ದು ಆ ಮೂರು ದಿವಸಗಳ ಕಾಲ ಇನ್ನೂ ಪ್ರವಚನ ಮುಂದುವರಿತಾ ಇದೆ. ನಾಳೆ ದಿವಸ ಯಕ್ಷಾಧ್ಯ ಆಗುತ್ತೆ. ಕೈಕಿ ಎಂದ್ರೇನು, ಒಂಥರಿ ಎಂದ್ರೇನು, ಕಾಡಿ ಕಳಿಸೋದು ಅಂದ್ರೇನು, ಸೀತೆ ಎಂದ್ರೇನು, ರಾಮನ ಕಲ್ಯಾಣ ಅಂದ್ರೇನು, ಅಹಲ್ಯ ಉದ್ಧಾರ ಅಂದ್ರೇನು, ಪ್ರತಿಯೊಂದು ಪ್ರಶ್ನೆಗಳೇ. ವಿಶ್ವಾಮಿತ್ರ ಯಜ್ಞ ಅಂದ್ರೇನು, ರಕ್ಷಣೆ ಮಾಡೋದು ಅಂದ್ರೇನು, ಮಾರಿ ಸುಭಾಗಳಂದ್ರೆ ಯಾರು, ಪ್ರತಿಯೊಂದು ಕೂಡ ಅಜ್ಞಾತ ಕನ್ವರ್ಟ್ ಆಗಿಬಿಡುತ್ತೆ. ಅದಿಷ್ಟನ್ನು ಸಹ ಯಥೋಚಿತವಾಗಿ ಶ್ರೀಮದ್ ಆಚಾರ್ಯರ ಮಾರ್ಗದರ್ಶನದಲ್ಲಿ ನೋಡೋಣ ಅಂತ ಹೇಳ್ತಾ, ನಮ್ಮ ಪ್ರತಿಷ್ಠಾನ ಅನೇಕ ಗ್ರಂಥಗಳು ಸಿಡಿಗಳೆಲ್ಲ ಪ್ರಕಾಶಿತವಾಗಿದೆ. ಸುಮಾರು 2000 ಗಂಟೆಯಷ್ಟು ಸಿಡಿ ಇದೆ, 2000 ಪ್ರವಚನ ಕೇಳಬಹುದು. ಮತ್ತು ಸುಮಾರು 200 ಪುಸ್ತಕಗಳಿದೆ. ನಾಳೆ ದಿವಸ ಎಲ್ಲ ಬಂದಿರುತ್ತೆ, ಬೇಕಾದರೂ ಉಪಯೋಗ ಮಾಡಿಕೊಳ್ಬಹುದು ಅಂತ ಹೇಳ್ತಾ. ಇಡೀ ರಾಮಾಯಣ ಸಿಡಿನೂ ಇದೆ, ಸುಂದರಕಾಂಡ ಸಿಡಿ ಒಂದೇ ಪ್ರತ್ಯೇಕ ಇದೆ, ಯುದ್ಧಕಾಂಡ ಸಿಡಿ ಪ್ರತ್ಯೇಕ ಸಿಡಿಗಳು ಸಿಗುತ್ತೆ, ಬೇಕಾದರೂ ಉಪಯೋಗ ಮಾಡಿಕೊಳ್ಬಹುದು. ನಾಳೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನ. ನಾವು ಇವತ್ತು ಸ್ವಲ್ಪ ಶುರು ಆಗೋದು ತಡ ಆಯ್ತು, ನಮಗೆ ಸಿಗೋದು ಇದೇ 3 ದಿವಸ 3 ಗಂಟೆ 7 ಗಂಟೆ ಸರಿಯಾಗಿ ಶುರು ಮಾಡೋಣ, 8 ರಿಂದ 9:30 ಮಾಡಿದರೆ ಉಪಯೋಗ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇ.